ಪೇಟೆ ಸುತ್ತೋದು ಮೇಲೆ ಕೋಟ ತರ ಹಾಕಿದ್ದಾರೆ ಕಂಚುಕಾಂತ ಕಾಲಿಗೆ ವಸ್ತ್ರ ಕಂಠಕ್ಕೆ ವಸ್ತ್ರ ಕಟ್ಟಿದ್ದು ಸರಿ ಇದೆಲ್ಲ ಅನುಸಂಧಾನ ಅಂದರೆ ಅವಾಗ ಅವರು ಕಟ್ಟಿದ್ರು ತಾತ್ಪರ್ಯಲ್ಲಿ ಆಯಾ ಕಾಲಕ್ಕೆ ತಕ್ಕಂಥ ವೇಷಭೂಷಗಳನ್ನು ಭಗವಂತ ಏನು ಕೊಡ್ತಾನೆ ಅದು ನಾವು ಧಾರಣೆ ಮಾಡಿದಾಗ ನಮ್ಮ ಆಕಾರದಲ್ಲಿರುವ ನಮ್ಮ ಸುತ್ತು ಇರುವ ವಿರಾಟ್ ರೂಪಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡುವುದೇ ತಾತ್ಪರ್ಯ ಅಷ್ಟೇ ಹೊರತು ಅದನ್ನೇ ಅರ್ಪಣೆ ಮಾಡಬೇಕು ಅದಿಲ್ಲಲ್ಲ ಅಂತ ಚಿಂತೆ ಇಲ್ಲ. ಇನ್ನು ಮುಂದೆ ಹೇಳ್ತಾರೆ ಅಂದರೆ ಇಲ್ಲೆಲ್ಲ ಕಡೆ ಕೂಡ ಆಯಾ ವಸ್ತ್ರ ಆಯಾ ವಸ್ತ್ರ ಧಾರಣೆ ಮಾಡಿದಾಗ ವಸ್ತ್ರದಲ್ಲಿರುವ ಭಗವದ್ ರೂಪ ಏನಿದೆ ಆಕಾರದ್ದು ಆ ರೂಪವನ್ನು ಭಗವಂತನಿಗೆ ಅರ್ಪಣೆ ಮಾಡುವುದೇ ತಾತ್ಪರ್ಯ. ಆವಿಕಂಚತತ್ವರ್ಣ ಪೂರ್ವ ವಿಚಿತ್ರ ವಸ್ತ್ರಮೀಶತೆ ದರ್ಪಣಂ ತವ ಚಾಮರೆ ಕಣಿಕಾದಿ ಕೀಟ ಸುನರ್ತನ ಛತ್ರವಾದ್ಯ ವಿಚಿತ್ರ ಶಬ್ದ ಸುಲಾಲನಂ ಸ್ವರಭೇದತಃ ಪಾದರಕ್ಷಕ ಪೂರ್ವಮಸ್ತು ಸದೈವ ತೇ ಧರಣಿ ಛತ್ರವಾದ್ಯ ವಿಚಿತ್ರ ಶಬ್ದ ಸುಲಾಲನಂ ಸ್ವರಭೇದತಃ. ಇಷ್ಟೆಲ್ಲ ಆದಮೇಲೆ ಒಳ್ಳೆ ಉಣ್ಣೆ ಶಾಲು ಮೇಲೆ ಹೊಡ್ಕೊಂಡು ಹೋಗ್ಬೇಕು. ಆ ಉಣ್ಣೆ ಶಾಲನ್ನು ಹಾಕಿ ನಂತರ ಹೊರಡುವಾಗ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಹೋಗಬೇಕಲ್ವಾ? ನಾವು ಮಾಡೋದದೆ, ಎಲ್ಲಿಗೆ ಹೋಗಬೇಕಾದ್ರೂ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಹೋಗ್ತೇವೆ. ಇಷ್ಟರವರೆಗೂ ಎಂದಾದರೂ ಈ ಆಲೋಚನೆ ಬಂತ ಕನ್ನಡಿಯಲ್ಲಿ ಮುಖ ನೋಡಿದ ಕೂಡಲೇ ನಮ್ಮದೇ ಕಾಣ್ತಾ ಇರುತ್ತೆ. ಸ್ವಾಮಿ ನನ್ನ ಆಕಾರದಲ್ಲಿದ್ದೀಯ, ನಿನಗೆ ದರ್ಪಣ ಅಂತ ಚಿಂತನೆ ಬಂತ ಬರಲಿಲ್ಲ, ಯಾಕೆ ಗೊತ್ತಿಲ್ಲ, ತಪ್ಪಿಲ್ಲ, ಇನ್ನು ಮೇಲೆ ನೋಡೋಣ. ಕನ್ನಡಿಯಲ್ಲಿ ನೋಡಿದಾಗ ಈ ಆಕಾರದ ಭಗವಂತ ಅವನಿಗೆ ದರ್ಪಣ ಅಂತ ಚೆನ್ನಾಗಿ ಆ ಹಿಕ್ಕೋದಾಗಲಿ ಏನೇ ಆಗಲಿ ಇದು ದೊಡ್ಡ ರಥ, ಭಗವಂತನ ವಿಶೇಷ ಸನ್ನಿಧಾನ, ಇದನ್ನು ನಾನು ತಯಾರು ಮಾಡಿ ಹೋಗ್ತಾ ಇದ್ದೇನೆ ಅಂದರೆ ಅಂಥ ಫಲ ಬರುತ್ತೆ. ಈಗ ರಥವನ್ನು ಒಳ್ಳೆ ಸಜ್ಜುಗೊಳಿಸಿ ಚೆನ್ನಾಗಿ ತಯಾರು ಮಾಡಿ ಕರ್ಕೊಂಡು ಹೋದರೆ ಎಷ್ಟು ಫಲವು? ನೀವು ತಲೆ ಹಿಡ್ಕೊಂಡು ಚೆನ್ನಾಗಿ ಕುಂಕುಮ ಹಚ್ಚಿ ಅಥವಾ ಸರಿ ಮಾಡಿಕೊಂಡು ಅಂದರೆ ಗಂಡಸರು ಎಲ್ಲರೂ ಬರೋದು, ಅದು ರಥವನ್ನು ಕರ್ಕೊಂಡು ಬರೋದೇ ಅಲ್ವಾ? ನಾವು ಅನುಸಂಧಾನ ಮಾಡದಿದ್ದರೂ ಕೂಡ ಒಳಗೆ ತತ್ವಾಭಿಮಾನಿ ದೇವತೆಗಳು ಅನುಸಂಧಾನ ಮಾಡುತ್ತಾರಂತೆ. ಭಗವಂತ ನಿನ್ನ ರಥ ಇದು, ನಾನು ಇದು ಮಾಡುತ್ತಾ ಇದ್ದೆ ಅಂತ ಅವ್ರು ಮಾಡುತ್ತಾರೆ. ನಾವು ಮಾಡಿದರೆ ನಮಗೆ ಫಲ ಬರುತ್ತೆ, ಇಷ್ಟೇ ಗೊತ್ತಾಗುತ್ತೆ. ಈಗ ಮನೆಯಲ್ಲಿ ನೆನಪಾಗಬೇಕು, ಅದಕ್ಕೆ ಏನು ಮಾಡಬೇಕು ನೀವೇ ನೋಡಿ. ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಆ ಕೆಲಸಗಳು ಮಾಡುವಾಗ ಇದೆಲ್ಲವೂ ನಿಮಗೆ ನೆನಪಾಗಬೇಕಾದರೆ ಏನು ಮಾಡಿದರೆ ನೆನಪಾಗುತ್ತೆ? ನೀವು ಏನು ಮಾಡಿದ್ರೆ ನೆನಪಾಗುತ್ತೆ? ಸರಿ, ಇನ್ನ ಅಭ್ಯಾಸ ಅಭ್ಯಾಸ ಮಾಡಬೇಕು ಎಂಬ ಛಲ, ಸತತ ಮಾಡಲೇಬೇಕು ಎಂಬ ಛಲ. ಅಪರೂಪದ ವಿಷಯ ಸಿಕ್ಕಿದೆ ಅಷ್ಟೇ ಅಲ್ಲ, ಮಾಡಬೇಕಂದ್ರೆ ಚೂರು ಚೂರು ಸಾಧನಗಳು ಬೇಕಲ್ಲ. ಅದಕ್ಕೆ ನೀವು ಕೆಲವು ಮಾಡಿಕೊಂಡಿರ್ತೀವಿ ನೋಡಿ. ನಾನು ಎಲ್ಲಿಗಾದ್ರೂ ಪ್ರವಚನಕ್ಕೆ ಹೋದರೆ ಅಥವಾ ಊಟ ಕರೆದಾಗ ಕೈ ತೊಳಿಲಿಕ್ಕೆ ಹೋದರೆ ಬಾತ್ರೂಮಲ್ಲಿ ಹಾಕಿರ್ತಾರೆ ಗಂಗಾ, ಆದಮೇಲೆ ಆಯಾ ದೇವತೆಗಳ ಸನ್ನಿಧಾನ ಪೇಪರ್ ಅಂಟಿಸಿ ಸ್ಟಿಕ್ಕರ್ ಹಾಕಿಟ್ಟಿರ್ತಾರೆ, ಹೌದಾ? ಹಾಗೆ ಅಲ್ಲಲ್ಲಿ ಏನು ಚಿಂತನೆ ಬರಬೇಕೋ ಅಲ್ಲಿ ಬರೆದಿಟ್ಕೊಳ್ಳಿ. ಚೂರ ಕನ್ನಡಿ ಪಕ್ಕದಲ್ಲಿ ಇಟ್ಕೊಂಡ್ರೆ ನೋಡಿದ ಕಾಲಕ್ಕೆ ನೆನಪಾಗುತ್ತಲ್ಲ ಹೌದು ಅಂತ. ಆ ಥರ ಟೆಕ್ನಿಕ್ಸ್ ಇರುತ್ತಲ್ಲ ಅದು ನಿಮಗೆ ಗೊತ್ತು. ನಿಮ್ಗೆ ಹೇಗೇಗೆ ಮಾಡಬೇಕು ಅಂತ ನೀವೇ ಮಾಡಿಕೊಂಡು ಒಟ್ಟಾರೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ನಾವು ಏನೇನು ಕಾರ್ಯ ಮಾಡುತ್ತೇವೆ ಅಲ್ಲಿ ದೇವರ ನೆನಪು ಬರಲೇಬೇಕು. ದೊಡ್ಡ ದೀಕ್ಷೆ, ಅದಕ್ಕೆ ಹೇಳ್ತಾರೆ ನಾವು ನಾನಾ ವ್ರತಗಳನ್ನು ಮಾಡ್ತೀವಿ. ಮನೆಗೆ ಊಟಕ್ಕೆ ಕರೆದರೆ ನಿಮ್ಗೇನು ಹಾಕಿದ್ರು ಊಟ ಮಾಡಿ, ಹೌದಾ? ಹೊಟ್ಟೆ ತುಂಬನೂ ಊಟ ಮಾಡ್ತೀವಿ, ಕಮ್ಮಿಯೇನು ಮಾಡಲ್ಲ. ಆದರೆ ನಿಮಗಿಷ್ಟವಾದ ಕೊಟ್ಟರೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತೀರಿ, ಚೆನ್ನಾಗಿ ನಗತ ಊಟ ಮಾಡ್ತೀರಿ ಅಲ್ವಾ? ಅದೇ ಥರ ನೀವು ಯಾವ್ಯಾವ ವ್ರತ ಮಾಡಿದರೂ ಕೂಡ ಎಲ್ಲದಕ್ಕೂ ವಿಷ್ಣು ಪ್ರೀತಿ ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ವಿಷ್ಣುವಿಗೆ ಸಂತೋಷವಾದ ವ್ರತ ಮಾಡಬೇಕು ಅಂತಿದೆಯಾ? ನಾವು ಯಾವುದನ್ನ ಮಾಡಿದರೆ ದೇವರಿಗೆ ಪ್ರೀತಿ ಆಗುತ್ತೋ ಅದು ಮಾಡಬೇಕು ಅಂತಿದೆಯಾ? ಇದೆ ವ್ರತ. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಸಕಲ ಕರ್ಮಗಳಲ್ಲಿ ಭಗವಂತನ ನೆನೆಯುತ್ತಾ ಬರೋದೇನಿದೆ, ಇದಕ್ಕಿಂತ ದೊಡ್ಡ ವ್ರತ ಇಲ್ಲ. ಈ ವ್ರತ ನಾವು ಮಾಡಲ್ಲ. ಯಾಕೆ? ಮನಸ್ಸು ದೇವರಲ್ಲಿಡ್ಬೇಕಾಗುತ್ತೆ. ಉಪವಾಸ ಬೇಕಾದ್ರೆ ಬಿದ್ದಿರ್ಬೋದು ಮೂಲೆಗೆ, ಕಣ್ಣು ಮುಚ್ಚಿ ಏನೋ ಮೂಲಕ್ಕಾನೋ ಏನೋ ಮಲ್ಕೊಂಡು ಏನೋ ಮಾಡಿ ಮಾಡಬಹುದು. ದೇವರಲ್ಲೇ ಮನಸ್ಸಿಡಬೇಕು ಅನ್ನೋದು ಎಷ್ಟು ಪ್ರಯತ್ನ ಮಾಡಬೇಕು. ಒಂದು ಕಡೆ ಮನಸ್ಸು ಹಾರಿ ಹೋಗ್ತಾ ಇರುತ್ತೆ, ನಾನಾ ಕಷ್ಟಗಳು ಬರ್ತಾ ಇರುತ್ತೆ, ಹಾಗೂ ಹೀಗೂ ಇದ್ರು ಏನಾದರೂ ಆಗಲಿ ಸ್ವಾಮಿಯಲ್ಲೇ ಮನಸ್ಸಿಡುತ್ತೇನೆ ಎಂದು ದೀಕ್ಷೆಯಿಂದ ಇಡಬೇಕಲ್ಲ. ಇದಕ್ಕಿಂತ ದೊಡ್ಡ ವ್ರತ ಇರುತ್ತಾ? ಅದನ್ನು ಹೇಳ್ತಾರೆ ಕಟ್ವಾಂಗ ಮಹಾರಾಜ. ತಾನು ದೇವತೆಗಳು ತಿಳಿಸಿಕೊಟ್ಟರು ಒಂದು ಮುಹೂರ್ತ ಕಾಲ ಇದೆ ನಿನಗೆ ಆಯುಷ್ಯ ಅಂತ. ಬಂದ, ಎಲ್ಲ ತ್ಯಾಗ ಮಾಡಿದ, ಭಗವಂತನ ಚಿಂತನೆ ಮಾಡಿದ, ಮೇಲೆ ಹೊರಟ. ಚೆನ್ನಾಗಿತ್ತು ಅಂತ ಕೇಳಲಿಕ್ಕೆ ಚೆನ್ನಾಗಿದೆ, ಪ್ರಶ್ನೆ ಬರಲಿಲ್ಲಲ್ಲ.
ಏನಂತ ಎಷ್ಟು ಆಯಸಿದೆ
ಸಾಧನೆ ಏನು ಮಾಡಿ
ಅಲ್ಲ, ಒಂದು ಮುಹೂರ್ತದಲ್ಲಿ ಏನು ಮಾಡಕ್ಕೆ ಸಾಧ್ಯ ಅಲ್ಲ. ಮನಸ್ಸು ಹತೋಟಿಯಲ್ಲಿ ಹೇಗಿತ್ತು, ದೇವರು ಹೃದಯಕ್ಕೆ ಹೇಗೆ ಬಂದ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಆವಾಗ ವಿಷ್ಣು ಪುರಾಣ ಅದಕ್ಕೆ ಉತ್ತರ ಕೊಡುತ್ತೆ. ಖಟ್ವಾಂಗ ಮಹಾರಾಜ ಬಂದ, ಕೂಡತಾ ಇದ್ದಾನೆ, ಸಂಕಲ್ಪ ಮಾಡುತ್ತಾ ಇದ್ದಾನೆ. ಎಂಥ ಒಳ್ಳೆ ಸಂಕಲ್ಪ ಗೊತ್ತಾ? ನಾನು ತಿಳುವಳಿಕೆ ಬಂದ ಕಾಲಕ್ಕಿಂತ, ಚಿಕ್ಕ ಹುಡುಗಿದ್ದ ಚೂರು ತಿಳುವಳಿಕೆ ಬರಲಿಕ್ಕೆ ಶುರು ಆಗುತ್ತಲ್ಲ, ಆವಾಗಲಿಂದ ಈ ಪರ್ಯಂತ ಪ್ರತಿ ದಿವಸ ಕಾಣಿಸಿದ ಜಡಚೇತನಗಳೆಲ್ಲ, ಜಡಚೇತನ ಎರಡೇ ಥರ ಕಾಣಿಸೋದು, ಅಲ್ಲೆಲ್ಲ ಭಗವಂತನನ್ನೇ ನೋಡತಾ ಸಾಧನೆ ಮಾಡಿದ್ದು ಸತ್ಯ ಆದರೆ ದೇವರು ನನ್ನ ಮನಸ್ಸಿಗೆ ಬರಲಿ ಎಂದ. ಬಂದೇ ಬಿಟ್ಟದೆ. ಅಂದರೆ ಎಂಥ ವ್ರತ ಇದು? ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಯಾವ ಜಡಚೇತನಗಳನ್ನು ನೋಡ್ತಾ ಇರ್ತೇವೆ, ಆ ಜಡಚೇತನಗಳಲ್ಲಿ ಭಗವಂತನನ್ನೇ ಕಾಣುವಂಥ, ಆಯಾ ಆಕಾರದ ಭಗವಂತನನ್ನೇ ನೋಡಬೇಕು ಅಲ್ಲ, ನೋಡಲೇಬೇಕು. ದೀಕ್ಷಾ ಒಂದ್ಸಲ ಮಾಡಿ ನೋಡಿ, ಇವತ್ತಿಂದ ಶುರು ಮಾಡಿ. ಪ್ರವಚನ ಬಿಟ್ಟ ಕಾಲಕ್ಕಿಂತ ಹೋಗ್ತಿರಲ್ಲ, ಹೋಗ್ತಾ ಇರ್ತಿರಲ್ಲ, ಅದು ಯಾರ್ಯಾರು ಜನ ಕಾಣಿಸ್ತಾರೆ ಆಯಾ ಆಕಾರದ ಭಗವಂತನನ್ನ ನೋಡ್ತಾ ನೋಡ್ತಾ ಹೋಗ್ರಿ. ಬರೀ ಮನುಷ್ಯರು ಮಾತ್ರ ಅಲ್ಲ, ಗಿಡ ಬಳ್ಳಿ ನಾನಾ ಬಿಲ್ಡಿಂಗು ಕಾರು ಎಲ್ಲ ಆಕಾರದಲ್ಲಿ ಅವನಿದ್ದಾನೆ. ಹೀಗೆ ಅವನೇ ಸ್ಮರಣೆ ಮಾಡ್ತಾ, ನೀನೇ ಇದೆಯಾ, ನೀನೇ ಇದೆಯಾ, ನೀನೇ ಇದೆಯಾ ಅಂತ ಸ್ಮರಣೆ ಮಾಡ್ತಾ ಹೋಗ್ರಿ. ಮನೆಯಲ್ಲಿ ಎಷ್ಟು ಜನ ಇರ್ತಾರೆ, ಮಹಾ ಒಂದು ಮೂರ್ನಾಲ್ಕು ಜನ ಇರ್ತಾರೆ, ಅವರೇ ಕಾಣಿಸೋರೇ ಕಾಣಿಸ್ತಾ ಇರ್ತಾರೆ, ಗೋಡೆ ಎಲ್ಲ ಅವೇ ಕಾಣಿಸ್ತಾ ಇರುತ್ತೆ. ಆದರೂ ಸರಿ ಕಣ್ಣು ಬಿದ್ದಾಗೆಲ್ಲ ಸ್ವಾಮಿ ನೀ ಇದ್ದೀಯಾ, ನೀ ಇದ್ದೀಯಾ, ನೀ ಇದ್ದೀಯಾ ಅಂತ ಅಲ್ಲಿ ಹುಡುಕ್ತಾ ಹುಡುಕ್ತಾ ಭಗವಂತನ ಸ್ಮರಣೆ ಮಾಡ್ತಾ ಬನ್ನಿ. ಎರಡು ದಿವಸ ಇದು ಸಾಕಿರುತ್ತೆ, ಎರಡು ದಿವಸ ಆಗಲ್ಲ, ಒಂದು ದಿವಸ ಶುರು ಮಾಡಿ ಮಧ್ಯಾಹ್ನಕ್ಕೆಲ್ಲ ಅಪ್ಪಾ ಇದು ಹೇಗೆ ಮಾಡಬೇಕು ಅಂತ. ಹೇಗೆ ಚಿಕ್ಕ ಹುಡುಗರಿಗೆ ಔಷಧ ಕೊಟ್ಟರೆ ಮುಖ ಹೇಗಾಗುತ್ತೆ ಹಾಗಾಗುತ್ತೆ, ನಮಗೆ ಸಾಕು ಬೇಡ ಅನಿಸ್ಬಿಡುತ್ತೆ. ಹಾಗೇ ಬಲವಂತವಾಗಿ ಮಾಡಿ ಸಾಯಂಕಾಲಕ್ಕೆ ಅಪ್ಪ ಇವತ್ತು ಮುಗಿತು ಅನಿಸುತ್ತೆ. ಎರಡನೇ ದಿವಸ ಸ್ವಲ್ಪ ಮಾಡೋಣ ಬಿಡು ಅನಿಸುತ್ತೆ. ಹೌದಾ? ಮಾಡಿ ನೋಡಿ ಗೊತ್ತಾಗುತ್ತೆ. ಮೂರು ನಾಲ್ಕು ದಿವಸ ಆದ ಮೇಲೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ಬಿಟ್ಟರೆ ದುಃಖ ಆಗುತ್ತೆ, ಬಿಟ್ಟರೆ ದುಃಖ ಆಗುತ್ತೆ. ಅಂಥ ದೀಕ್ಷೆ ಇದು. ನಾನಲ್ಲ ಹೇಳಿಕೊಟ್ಟದ್ದಿದು, ಯಾರು ನಮ್ಮ ಏಕಾದಶಿ ಸ್ಕಂಧದಲ್ಲಿ ಚೆನ್ನಾಗಿ ಹೇಳಿಕೊಡ್ತಾರೆ. ನಮಗೆ ದುರ್ಲಕ್ಷಣ ಯಾವುದು, ಎಲ್ಲ ಕೇಳ್ತೀವಿ ಬಿಡ್ತೀವಿ, ಯಾವುದೂ ಮಾಡಲ್ಲ. ಮಾಡಿದ್ರೆ ನಮ್ಗೆ ಗಂಟೆನೂ ಹೋಯ್ತಪ್ಪ, ಹೋಗ್ಲಿ ಬಿಡಿ, ಮಧ್ಯ ಮರ್ತು ಹೋದ್ರೆ ಹೋಗ್ಲಿ. ಬಂದಷ್ಟು ಪ್ರಾಫಿಟ್ಟೇ ಅಲ್ಲ ದಿನದಲ್ಲಿ, ಅವನನ್ನೇ ನೋಡೋಣ ಎಲ್ಲ ಕಡೆ, ಅದನ್ನು ಹೇಳ್ತಾ ಇದ್ದಾರೆ. ನಂತರ ಪಾದರಕ್ಷ ಪೂರ್ವ ವಸ್ತು, ಚಪ್ಪಲಿ ಹಾಕಿದ್ರೆ, ಚಪ್ಪಲಿ ಹಾಕೊಂಡೆ ಬಂದ್ರ ಮನೆಯಿಂದ, ಚಪ್ಪಲಿ ಹಾಕೊಂಡೇ ಬರ್ತೀರಲ್ಲ, ಚಪ್ಪಲಿ ಹಾಕಿದ್ರೆ ನಮಗಲ್ಲ ಅದು ಸ್ವಾಮಿಗೆ ಪಾದುಕ, ಸ್ವಾಮಿಗೆ ಪಾದುಕ ಅಂತ ಹಾಕಿ ನಿನಗರ್ಪಿತ ಅಂತ ಬನ್ನಿ. ನಂತರ ವಾಜಿಭೂಷಯಾನಗೋಯುತ ಯಾನಮಪ್ಯಥತೆ ತಥೋ ಜ್ಞಾನ ವೀಕ್ಷಣ ಚಾರಣಾದಿ ಕಮಸ್ತುತೆ ಕಮಲಾಪತೆ ಕ್ಷೇತ್ರ ವೀಕ್ಷಣ ದೇವತಾಲಯ ಭಿತ್ತಿ ಚಿತ್ರ ನಿರೀಕ್ಷಣ ಪಕ್ಷಿಯುದ್ಧ ನಿರೀಕ್ಷಣಾದಿ ತ ವಾಸ್ತು ನಿತ್ಯ ವಿಚಕ್ಷಣ. ಇನ್ನ ಆಗಿನ ಕಾಲ ಮಧ್ಯಾಹ್ನ ಊಟ ಎಲ್ಲ ಆಯಿತು, ಸಿದ್ಧ ಆದರು. ಆದ ಮೇಲೆ ಗದ್ದೆ ಹೊಲ ಎಲ್ಲ ನೋಡಿಕೊಳ್ಳಿಕ್ಕೆ ಗಾಡಿಯಲ್ಲಿ ಹೋಗ್ಬೇಕು. ಎತ್ತಿನ ಗಾಡಿಯೋ ಕುದುರೆ ಗಾಡಿಯೋ ಯಾವುದೋ ಗಾಡಿ ಅಥವಾ ಪಾಲಕಿ ಅದರಲ್ಲಿ ಕೂತು ಹೊರಡಬೇಕು. ಹೊರಟ್ರೆ ಇದು ನಿನಗಯ್ಯ ಉತ್ಸವ. ಹೌದ್ರಿ, ಯಾವಾಗ ಟಾಂಗ ಇತ್ತು ಎಲ್ಲ ಇತ್ತು, ಇವಾಗ ಇಲ್ಲಲ್ಲ ಅಂದರೆ ಸ್ಕೂಟ್ರ್ ಇದೆಯಲ್ಲ, ಸ್ಕೂಟ್ರ್ ಇದೆ, ಆಟೋ ಇದೆ, ಏನೇನು ಬರ್ತೀರೋ ಅದೆಲ್ಲ ಸ್ವಾಮಿ ನಿನಗರ್ಪಿತ ಹರಿಯೇ ಉತ್ಸವ ಉತ್ಸವ ಅಂದರೆ. ನಂತರ ಉದ್ಯಾನ ವೀಕ್ಷಣ ಚಾರಣಾದಿ ಕಮಸ್ತುತೆ ಕಮಲ. ಆ ಗಾಡಿಯಲ್ಲಿ ಕೂತು ಹೋಗ್ತಾ ಇದ್ರೆ ಸುಮ್ಮನೆ ಕೂತೀವ ನಾವು, ಆ ಗಿಡ ಅದು ಇದು ನೋಡ್ತಾನೇ ಹೋಗ್ತಾ ಇರ್ತೀವಲ್ಲ. ಆ ನೋಡೋ ಕಾಲಕ್ಕೆ ಒಂದು ವೇಳೆ ನಮ್ಮ ತೊಡೆ ಮೇಲೆ ಚಿಕ್ಕ ಕೂಸಿದ್ರೆ ನೋಡೋ ನೋಡೋ ಅಂತ ನೋಡಿಸ್ತೀವಲ್ಲ, ಆ ಥರ ಅವನಿಗೊಂದು ಆ ನೋಟ ಅವನದು ನಮ್ಮದು, ಅವನು ನೋಡಿ ನಮಗೆ ನೋಡಿಸ್ತಾ ಇದ್ದಾನೆ. ನೋಟ ನಿನಗರ್ಪಿತ ಹರಿಯೇ, ಎಷ್ಟು ಚೆನ್ನಾಗಿರುತ್ತೆ. ಸ್ವಾಮಿ ಜೊತೆಗೆ ನಾವೆಲ್ಲ ನೋಡ್ತಾ ಹೋಗ್ತಾ ಇದ್ವಿ, ಸ್ಕೂಟರ್ ಮೇಲೆ ಹೋಗ್ತಾ ಇದ್ದೀರಾ, ಇದ್ರೆ ಕಾಣ್ತಾನೆ ಇರ್ತಾರಲ್ಲ ಎಲ್ಲ, ಆ ಗೋಡೆ ಬಳ್ಳಿ ಅದು ಇದು ನೋಡ್ತಾನೆ ಹೋಗ್ತಾ ಕಂಡದ್ದೆಲ್ಲ. ಹಾಡೇನು ಹೇಳ್ತೇವೆ ಏನಂತ, ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಕಾಣಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ, ಎಲ್ಲದೇ ಕಮಲನಾಭನ ಮೂರ್ತಿ, ಯಾವ ಮೂರ್ತಿ ಇಲ್ಲ. ನಮಗೆ ಎದುರು ಕಾಣಿಸೋ ವ್ಯಕ್ತಿಗಳೇ ಮೂರ್ತಿಗಳು, ಹಾಗಲ್ಲ. ಅದಕ್ಕೆ ದಾಸರು ನೋಡಿ ಹೇಳಿದ್ದರು, ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಂದ್ರೆ ಅರ್ಥ ಅದೆಲ್ಲ ದೇವರ ಮೂರ್ತಿ ಅಂತ ಅರ್ಥ ಅಲ್ಲ, ಅದರ ಸುತ್ತು ದೇವರ ಮೂರ್ತಿ ಆಕಾರದಲ್ಲಿ. ಅಂದ್ರೆ ಇದು ನೋಡ್ತಾ ನೋಡ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಸುಮ್ಮನೆ ಇರ್ತಾನ ದೇವ ಈ ಚಿಂತನೆ ಮಾಡ್ತಾ ಇದ್ರೆ, ಟೇಸ್ಟ್ ಕೊಡದೇ ಇರ್ತಾನ. ಕೆಂಡ ಗಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟರು ದಹಿಸದಿಪ್ಪುದೆ ಅಂತ. ಯಾರನ್ನ ನೋಡಿದ್ರು ಈ ಭಗವದ್ರೂಪದ ಚಿಂತನೆ ಮಾಡ್ತಾ ಬರ್ತಾ ಇದ್ರ, ಅವಾಗ ಅವರ ಪ್ರವರ್ತನೆ ನೋಡಿದಾಗ ಅವನೇ ಮಾಡಿಸ್ತಾ ಇದ್ದಾನೆಂಬ ಆಲೋಚನೆ ಬರಲ್ವ, ಬಂದೇ ಬರುತ್ತೆ. ನಾನಾ ರೀತಿ ಜನ ನಾನಾ ಪ್ರವರ್ತನೆ ನೋಡಿದಾಗ ನಿಮಗೆ ಗೊತ್ತಿಲ್ಲದೇನೆ ಆಶ್ಚರ್ಯ ಆಗ್ತಾ ಇರುತ್ತೆ, ಆನಂದ ಆಗ್ತಾ ಇರುತ್ತೆ. ಅರೆ ಎಂತ ಆ ಕೆಲಸ ಮಾಡಿಸ್ತಾ ಇದೆಯಪ್ಪ ಅಂತ ಆನಂದ ಆಗ್ತಾ ಇರುತ್ತೆ. ಹೌದಾ, ಅದನ್ನೇ ನೋಡ್ತಾ ಇದ್ದೆ. ಈ ಚಿಂತನೆ ಸಾಮಾನ್ಯವಾದ್ದಲ್ಲ, ನನ್ನ ಸ್ವಾಮಿಯೇ ಸರ್ವತ್ರ ಇದ್ದಾನೆ, ಅವನೇ ಅಲ್ಲಿದ್ದಾನೆ ಎಂಬ ಚಿಂತನೆ ಫಲ ಕೊಡ್ಲಿಕ್ಕೆ ಶುರು ಮಾಡಿತ, ಫಲ ಕೊಡ್ಲಿಕ್ಕೆ ಶುರು ಮಾಡಿತ. ವಿಚಿತ್ರವಾದ ಅನುಭವಗಳಾಗ್ತಾ ಬರುತ್ತೆ. ಎಲ್ಲ ನಿಮ್ಮಂಥವ್ರೆ, ಒಬ್ಬ ಹೆಣ್ಮಗಳು ಹತ್ತಿರ ಕೋಲಾರ ಅಲ್ಲಿರ್ತಾರೋ ಅಂತ, ಆಕೆ ಒಂದ್ಸಲ ಬಂದಿದ್ರು, ನಾವು ಯಾವಾಗಲೂ ನಿಮ್ಮ ಪ್ರವಚನ ಕೇಳಲಿಕ್ಕೆ ಆಗಲ್ಲ ಆಚಾರ್ಯ, ನಮ್ಗೇನಾದ್ರೂ ಉಪದೇಶ ಕೊಡಿ. ಏನು ಕೊಡ್ಬೇಕಮ್ಮ, ತುಂಬ ಪುಸ್ತಕಗಳಿದೆ, ಏನಾದರೂ ಹೇಳಿ, ಅನುಷ್ಠಾನಕ್ಕೆ ಇಡೋದು ಯಾವುದಾದ್ರೂ ಕೊಡಿ. ಎನ್ನ ಸ್ವಾಮಿ ನೀನು ಸರ್ವ ಸ್ವಾಮಿ ಭಿನ್ನರಹಿತ ಅಖಿಳ ಜಗದ ಅಂತರ್ಯ, ಇದೇ ಚಿಂತನೆ. ನನ್ನ ಸ್ವಾಮಿಯೇ ಸರ್ವತ್ರ ಇದ್ದಾನೆ, ಸರ್ವತ್ರ ಇದ್ದಾನೆ, ಸರ್ವತ್ರ ಇದ್ದಾನೆ ಹೇಳ್ತಾ ಹೋಗಮ್ಮ. ಆಕೆ ಟೀಚರ್, ಮನೆಯಿಂದ ಹೋಗುವಾಗ ಸ್ಕೂಲಿಗೆ ಮಧ್ಯದಲ್ಲಿ ಗದ್ದೆ ಬರುತ್ತೆ, ಅದರ ಮೇಲೆ ಹೋಗ್ಬೇಕು. ಈ ಗದ್ದೆಗಳಲ್ಲಿ ಹೋಗುವಾಗ ಹೋಗಿದ್ರೆ ಯಾವಾಗಾದರೂ ಗದ್ದೆಗಳಲ್ಲಿ, ಬೆಂಗಳೂರು ಅವ್ರಿಗೆ ಪರಿಚಯ ಇದೆ ಇಲ್ಲಿದ್ದವರಿಗೆ, ಗದ್ದೆಯಲ್ಲಿ ಹೋಗುವಾಗ ಇಷ್ಟೇ ಇಷ್ಟು ಮೇಲಕ್ಕೆ ಆಗಿರುತ್ತೆ, ಒಬ್ಬರು ಹೋಗ್ತಾ ಇದ್ರೆ ಇನ್ನೊಬ್ಬರು ಎದುರು ಹೋದ್ರೆ ಒಬ್ರು ಇಳಿಬೇಕು, ಆಗಿರುತ್ತೆ ವ್ಯವಸ್ಥೆ ಚೆನ್ನಾಗಿರುತ್ತೆ. ಆ ಇಳಿಯೋ ಹೈಟ್ ಚಿಕ್ಕದಾಗಿದ್ರೆ ಇಳಿಬೋದು, ಸ್ವಲ್ಪ ಆಳಕ್ಕಿದ್ರೇನೆ ಕಷ್ಟ, ಯಾರು ಇಳಿಬೇಕು ಅಂತ ನೋಡ್ತಾ ಇರ್ತಾರೆ. ಸರಿ, ಮನುಷ್ಯರು ಬಂದ್ರೆ ಪರವಾಗಿಲ್ಲ, ಹಾವು ಬಂದ್ರೆ
ಕಷ್ಟ.
ಯಾರು ಹೇಳಬೇಕು? ಒಂದು ಕಡೆ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ, ಗದ್ದೆ ಎಲ್ಲ ಕೆಸರು ಆಳಕ್ಕಿದೆ, ಹೋಗ್ತಾ ಇದ್ದಾರೆ ಪಾಪ ಛತ್ರಿ ಹಿಡ್ಕೊಂಡು, ಎದುರಿಗೆ ಹಾವು ಬಂದು ನಿಂತು ಅದು ಬರ್ತಾ ಇದೆ, ಯಾರು ಮುಂದಕ್ಕೆ ಹೋಗ್ಬೇಕು? ಎಡೆ ಹತ್ತಿ ಬಸ್ ಅಂತ ಇದೆ. ಆಗ ಹಿಂದೆ ಕಳಗೆ ಇಳಿಯೋಣ ಅಂದ್ರೆ ಗದ್ದೆಯಲ್ಲಿ ಬಿದ್ದರೆ ಬಹಳ ಹಾಳಾಗಿದೆ, ಕಾಲು ಕೂದಲ್ಲ ಅಲ್ಲೆಲ್ಲ ಮುಳ್ಳಿರುತ್ತೆ, ಚುಚ್ಚಿದ್ರೆ ಕೃಷ್ಣ ಅರ್ಪಣ. ಹಾಗೆ ಮುಂದಕ್ಕೆ ಹೋಗೋಣ, ಹಾಲು ಕೂತಿದೆ, ಹೇಗೆ ಹೋಗ್ಬೇಕು? ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬಂದಾಗ ದೇವ್ರ ಹಾರ ಹೋಗ್ತಾರೆ ನೋಡಿ. ಆದರೆ ಆಕದು ಶುರು ಮಾಡಿ ಆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿ ತುಂಬ ಕಾಲ ಆಗಿತ್ತು. ಅದೇ ಹೇಳ್ತಾ ಹೋಗ್ತಾ ಇದ್ದಾಳೆ, ಎದುರಿಗೆ ಹಾವು ಕಾಣಿಸ್ತು, ಏನು ಮಾಡಬೇಕು ಅರ್ಥ ಆಗಿಲ್ಲ. ಅದಕ್ಕೆ ಸ್ವಾಮಿ ಕೊಟ್ಟ ಎನ್ನ ಸ್ವಾಮಿ ನೀನು ಸರ್ವ ಸ್ವಾಮಿ, ಅದರಲ್ಲೂ ನೀನೇ ಇದ್ದೀಯ, ಈ ಚಿಂತನೆ ಬಂತ ಆಕೆಗೆ, ಅದು ಕೊಡ್ತಾನೆ ನೋಡಿ ಸ್ವಾಮಿ. ಮಾಡ್ತಾ ಮಾಡ್ತಾ ಬಂದ್ರೆ ಪ್ರಾಕ್ಟಿಕಲ್ ಅಪ್ಲೈ ಮಾಡಿಸ್ತಾನೆ. ಒಂದೇ ಕಣ್ಣು ಮುಚ್ಚಿ ನಿನ್ನಿಷ್ಟ ಏರಬೇಕಾದ್ರೂ ಮಾಡಪ್ಪ ಅಂತ ಅದೇ ಚಿಂತನೆ, ನೀನೇ ಇದೆಯಾ ಅಲ್ಲಿ, ನೀನೇ ಇದೆಯಾ, ಇದೇ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಂತೆ. ಒಂದು ನಿಮಿಷವೂ ಆಗ್ಲಿಲ್ಲ, ಎತ್ತಿದ ಹೆಡೆ ಹೆತ್ತಿದ ಹಾವು ಇಳಿಸಿ ತಾನಾಗಿ ಪಕ್ಕಕ್ಕೆ ಹೋಯ್ತು. ಕೂಡಲೇ ಫೋನ್ ಮಾಡಿ ಹೇಳಿದ್ದು ನನಗೆ, ಆಚಾರ್ಯ ಹೀಗಾಯ್ತು ನನಗೆ. ಹೌದು, ನಾವು ನಮ್ಮ ಕೈಯಲ್ಲಿ ಸಿದ್ಧವಾದ ಅನ್ನ ಇದೆ, ಅದು ಉಣ್ಣಲ್ಲ, ಭಿಕ್ಷ ಬೇಡತ್ತೇ ತಿರುಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಚಿಂತನೆ ಮಾಡಲಿಕ್ಕೆ ನಮ್ಮ ಗಾಡಿ ಏನಪ್ಪ, ಸರ್ವತ್ರ ಭಗವಂತನ ಚಿಂತನೆ ಮಾಡೋದು. ಸರಿ, ಹಾಗೆ ಯಾನದಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ನೋಡುತ್ತಾ ಇದ್ದಾರೆ. ಆ ನೋಡಿದ್ದಲ್ಲ ಕೃಷ್ಣ, ನೋಟ ನಿನಗರ್ಪಿತ ಹರಿಯೇ. ನೋಟ ನಿನಗರ್ಪಿತ ಅಂದ್ರೆ ಏನು? ಆ ನೋಡುವಾಗ ನೋಟದಲ್ಲಿ ಏನು ಭಗವದ್ ರೂಪಗಳು ಬರುತ್ತೆ? ಒಂದು ನೋಟ ನಮಗೆ ಬರಬೇಕಾದ್ರೆ ಆ ರೂಪಗಳೆಲ್ಲ ದೇವರಿಗೆ ಅರ್ಪಿತ, ಅದು ನೋಟ ಅರ್ಪಿತ. ಹೇಳಿದ್ದೀನ ನಾನು, ಒಂದು ಇಂದ್ರಿಯ ವ್ಯಾಪಾರ ಆಗಬೇಕಾದ್ರೆ, ಮನಸ್ಸಿನ ಆಲೋಚನೆ ಬರಬೇಕಾದ್ರೆ ಭಗವದ್ ರೂಪಗಳು ಅನಂತ ಹುಟ್ಟಿ ಬರಬೇಕು, ದೇವತೆಗಳ ರೂಪಗಳು ಹುಟ್ಟಿ ಬರಬೇಕು. ಹಾಗೆ ಒಂದೊಂದು ಇಂದ್ರಿಯದ ವ್ಯಾಪಾರ ಆಗಬೇಕಾದರೂ ಹಾಗೇ ಭಗವದ್ ರೂಪಗಳು ಪುಂಖಾನುಪುಂಖವಾಗಿ ಬರಬೇಕು. ಆ ಬಂದ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡೋದೇ ನೋಟದ ಅರ್ಪಣೆ. ನಂತರ ಮುಂದೆ ಹೇಳ್ತಾರೆ, ಕ್ಷೇತ್ರ ವೀಕ್ಷಣ ದೇವತಾಲಯ ಭಿತ್ತಿ ಚಿತ್ರ ನಿರೀಕ್ಷಣ. ಮಧ್ಯದಲ್ಲಿ ದೇವಾಲಯ ಬಂತು, ದೇವತಾಲಯ ಬಂದರೆ ಹಾಗೆ ಮುಂದಕ್ಕೆ ಹೋಗಬಾರ್ದಂತೆ. ಪಥಿ ದೇವ ಹೇಳನ, ಮಧ್ಯದಲ್ಲಿ ದೇವಸ್ಥಾನ ಬಂದರೆ ಇಳಿಲಿಕ್ಕಾಗಿಲ್ಲ, ಅವಸರದಲ್ಲಿತ್ತ, ಅಲ್ಲೇ ತಲೆಬಾರಿ ಆದ ಮುಂದೆ ಹೋಗ್ಬೇಕು. ಆದರೆ ಸಮಯ ಇತ್ತ, ವಂಚನೆ ಇಲ್ಲದೆ ಒಳಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರಬೇಕು. ಹೋಗ್ತಾ ಇದ್ದಾರೆ, ದೇವ ನಮಸ್ಕಾರ ಆಯಿತು. ದೇವರ ನಮಸ್ಕಾರ ಆದಮೇಲೆ, ದರ್ಶನ ಆದಮೇಲೆ ಪ್ರದಕ್ಷಿಣೆ ಮಾಡ್ತೀವಲ್ಲ, ಚೆನ್ನಾಗಿ ಕಳೀತಾರೆ ನೋಡಿ. ಪ್ರದಕ್ಷಿಣೆ ಮಾಡುವ ಕಾಲಕ್ಕೆ ಗೋಡೆ ನೋಡ್ತಾ ಬರ್ತೀರಾ ಇಲ್ವಾ? ದಿನಾಗ ನೋಡಿದ ಗೋಡೆ, ದೇವಾಲಯದ ಗೋಡೆ, ಅದರ ಮೇಲೆ ಎಲ್ಲ ಚಿತ್ರಗಳೆಲ್ಲ ಬಿಡಿಸಿರ್ತಾರೆ. ದಿನಾಗೂ ನೋಡಿದ್ದೆ, ಏನು ನೋಡ್ತೀವಿ ಅಂತ ಬರಲ್ಲ, ದಿನಾಗ್ಲೂ ನೋಡ್ತಾನೇ ಇರ್ತೀವಿ, ಕಣ್ಣು ಹೋಗ್ತಾನೆ ಇರುತ್ತೆ. ಆ ನೋಟ ನಿನ್ನದಯ್ಯ, ಭಿತ್ತಿ ಚಿತ್ರ ನಿರೀಕ್ಷಣಂತ ವಾಸ್ತು ನಿನಗಾಗಲಿ. ಅದರಲ್ಲಿ ಪಕ್ಷಿ ಯುದ್ಧ ನಿರೀಕ್ಷಣಾದಿ, ಅದರಲ್ಲಿ ಪಕ್ಷಿಗಳ ಯುದ್ಧ ಅವೆಲ್ಲ ಕೆತ್ತಿದ್ದಾರೆ, ಅದು ನೋಡಿದ ಕೂಡಲೇ ಕೃಷ್ಣ ನಿನಗರ್ಪಿತ ಹರಿಯೇ. ನೋಡಿ, ಪ್ರತಿಯೊಂದು ನೋಡೋದು ನಿನಗರ್ಪಿತ, 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 ಅಲ್ಲಿಗಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಪಕ್ಷಿ ಯುದ್ಧ ನಿರೀಕ್ಷಣಾದಿ ತವಾಸ್ತು ನಿತ್ಯ ವಿಚಕ್ಷಣ. ನೀನು ನಿತ್ಯ ವಿಚಕ್ಷಣ ಅಂದರೆ ನನಗೆ ಯಾವ ಕ್ಷಣದಲ್ಲಿ ಏನು ತೋರಬೇಕೋ ನಿನಗೆ ಚೆನ್ನಾಗಿ ಗೊತ್ತಯ್ಯ, ಆದ ಕಾರಣ ತೋರಿದ್ದೆಲ್ಲ ನಿನಗರ್ಪಿತ. ಅಷ್ಟೇ ಅಲ್ಲ, ತುಂಬ ದೂರ ಇಡ್ತಾ ಇತ್ತಲ್ಲ, ಹೋಗಿ ಬರಲಿಕ್ಕೆ ಮಧ್ಯದಲ್ಲಿ ಸ್ವಲ್ಪ, ಹಿಂದಿನ ಕಾಲದಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಏನೇನು ತಗೊಂಡೋಗ್ತಾ ಇದ್ರು? ಇವಾಗಲೂ ಬಾಟ್ಲ್ ಬಂದಿದೆ, ಅವಾಗ ತಿರುಗಣ ತಂಬಿಗೆ, ತಿರುಗಣ ತಂಬಿಗೆಯಲ್ಲಿ ನೀರು ಹಾಲು ಎಲ್ಲ ಇಟ್ಕೊಂಡು ಆ ಫ್ಲಾಸ್ಕು ಇರ್ತಾ ಇತ್ತು, ದೊಡ್ಡ ದೊಡ್ಡ ಫ್ಲಾಸ್ಕು, ಅದೇ ರೇಂಜ್ ಅಂಬದೆ ಬೆಳ್ಳಿದಿರ್ತಾ ಇದ್ರಿ ಮಾಮೂಲದ ಬೆಳ್ಳಿ ತಂಬಿಗೆ ಇರ್ತಾ ಇತ್ತು ರೇಲ್ ಚಂಬು ಅಂದ್ರೆ, ಅದರಲ್ಲಿ ಕಾಫಿ ಎಲ್ಲ ಹಾಕೊಂಡು ತಗೊಂಡು ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಬುಟ್ಟೆಯಲ್ಲಿ ಕೋಟ್ಗಳು ಅದು ಇದು ಈ ಹುಡುಗನ ಕರ್ಕೊಂಡು ಹೋದ್ರೆ ದೊಡ್ಡ ಸಂಸಾರವೇ ಅವರು ಹೋಗಿ. ಅದರಲ್ಲೂ ರಾತ್ರಿ ಹೊತ್ತು ಸಿನಿಮಾಕ್ಕೆ ಅಂತ ಹೋಗ್ಬೇಕು, ನಾವು ಕೆನಕೊಂಡು ಅದರಲ್ಲಿ ಹೋಗ್ತಾ ಇದ್ರು ಆ ಟೆಂಟ್ ಹೌಸ್. ಆ ಟೆಂಟಲ್ಲಿ ಆ ಮುಂದೆ ಕೂತ್ಕೊಂಡು ನೋಡೋದಕ್ಕೆ ಬಹಳ ದೊಡ್ಡ ಟಿಕೆಟ್ ಅದು, ಅಲ್ಲಿ ಹೋಗಿ ಜಮಖಾನೆ ಹಾಕಿ ಅಲ್ಲೆಲ್ಲರೂ ಮಲ್ಕೊಂಡು ನೋಡ್ತಾ ಇದ್ರು, ಚೆನ್ನಾಗಿರ್ತಾ ಇತ್ತು. ಅವಾಗ ನೋಟ ಇವಾಗಿಲ್ಲ ನೋಡಿ, ಇಷ್ಟು ನೋಡಿದ್ರು ವೇಸ್ಟ್ ಇದೆ, ಅದು ಬಹಳ ಚೆನ್ನಾಗಿರ್ತಾ ಇತ್ತು. ಸರಿ, ಒಟ್ಟಾರೆ ಎಲ್ಲ ತಗೊಂಡು ಹೋಗ್ತಾ ಇದ್ರಲ್ಲ, ಆದ್ರೆ ಆ ಕೋಡ್ಗಳೆಲ್ಲ ತಗೊಂಡು ಹೋಗ್ಲಿಕ್ಕಿಲ್ಲ, ಮಡಿಯವ್ರು ತಗೊಂಡು ಹೋಗ್ತಾ ಇದ್ದಿಲ್ಲ. ಅಂದ್ರೆ ಈ ಊರಿಂದ ಊರಿಗೆ ಹೋಗುವಾಗ ಹಣ್ಣು ಹಂಪಲು ತಗೊಂಡು ಹೋಗ್ತಾರೆ, ಅದಕ್ಕೆ ಹೇಳ್ತಾರೆ, ತತ್ರ ತತ್ರ ಫಲಾದಿ ಭಕ್ಷಣ ಲಕ್ಷಣೇತರ ವೀಕ್ಷಣ. ಅಲ್ಲಲ್ಲಿ ಮಧ್ಯೆ ನೀರು ಚೆನ್ನಾಗಿ ಸಿಗುವ ಜಾಗದಲ್ಲಿ, ಮಡಿಯಲ್ಲಿ ನೀರು ಸಿಗುವ ಜಾಗದಲ್ಲಿ ಇಳಿದು ಮಡಿ ಉಟ್ಟು ಹಣ್ಣನ್ನು ತಿಂದು ನೀರು ಕುಡಿದು ಹೋಗ್ಬೇಕು, ಅದು ಸಾಮಾನ್ಯ ಅಂಥ ಕಾಲಕ್ಕೆ. ಆ ತಿನ್ನೋ ಕಾಲಕ್ಕೆ ಸುಮ್ಮನೆ ತಲೆ ತಗ್ಗಿಸಿ ತಿಂತಾರ, ಒಂದು ಚೂರು ಬಾಯಿ ಇಟ್ಕೊಳ್ಳಿ ಹೀಗೆ ನೋಡ್ತಾ ತಿಂದು ಸಾಮಾನ್ಯ ಹೋಗುತ್ತೆ, ನ್ಯಾಚುರಲ್ ನಮ್ಗೆ ಹೋಗೋದು. ಅದು ಹೇಳ್ತಾ ಇದ್ದಾರೆ, ಆ ನೋಟ ಏನಾಯಿತು ಅಂದರೆ ಅವರು ನೋಡ್ತಾ ಇದ್ದಾರೆ, ನಾವು ನೋಡ್ತೀವಿ ಇಲ್ಲಿ ಯಾರಿದ್ದಾರೆ ಅವ್ರು ಯಾರಿದ್ದಾರೆ ನೋಡ್ತೀವಿ, ಅವ್ರು ಹಾಗಲ್ಲ. ಲಕ್ಷಣೇತರ ವೀಕ್ಷಣ, ಎಲ್ಲ ಪದಾರ್ಥಗಳು ನೋಡ್ತಾ ಇದ್ದಾರೆ, ಕಾಣಿಸ್ತಾ ಇವೆ, ಅವರ ನೋಟ ಅಲ್ಲಿಗೆ ಹೋಗ್ತಾ ಇಲ್ಲ. ಸಾಕಾಯಿತು, ಜನ್ಮಗಳಿಂದ ನೋಡ್ಕೊಂಡು ಸಾಕಾಯ್ತೀವಿ, ಎಲ್ಲ ಇನ್ಯಾವುದು ನೋಡ್ತಾ ಇದ್ದಾರೆ. ಅದರೊಳಗೆ ಅದಕ್ಕಿಂತ ಭಿನ್ನ ಲಕ್ಷಣ ಬೇರೊಬ್ಬ ಕೂತಿದ್ದಾನೆ, ಅವನನ್ನೇ ನೋಡ್ತಾ ಇದ್ದಾನಂತ, ತಿನ್ನುವಾಗಲೂ ಅವನನ್ನೇ ನೋಡಿ ಬರ್ತಾ ಇದ್ದಾರೆ. ಶಿಕ್ಷಣ ನಿಜ ಭಕ್ತಕ್ಕೆ ಗೃಹ ಸಂಗಮಶ್ಚ ಪುನಸ್ತವ. ಹೋದರು ಗದ್ದೆಗೆಲ್ಲ ಹೋದರು, ಅಲ್ಲೆಲ್ಲ ತಮ್ಮ ಆಳು ಕಾಳುಗಳಿಗೆ ಏನೇನು ಹೇಳಬೇಕು ಕೊಡಬೇಕು ಮಾಡಬೇಕು ಎಲ್ಲ ಮಾಡಿದರು, ಅದೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ. ಮತ್ತ ಮನೆಗೆ ತಿರುಗಿ ಬಂದರು, ಆ ತಿರುಗಿ ಬಂದದ್ದು ನಿನಗೆ ರಥೋತ್ಸವ ಹರಿಯೇ. ಅಲ್ಲ ಇಷ್ಟೆಲ್ಲ ಹೇಳಬೇಕಾ, ಒಂದು ಮಾತಲ್ಲಿ ಹೇಳಿದ್ರೆ ನಾವೆಲ್ಲ ಇಂಟೆಲಿಜೆಂಟ್ಸ್ ಅಲ್ಲ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏನೇನು ಕೆಲಸ ಮಾಡ್ತೀರೋ ಅವೆಲ್ಲ ದೇವರ ಪೂಜೆ ಅಂತ ಚಿಂತನೆ ಮಾಡಿರೋ ಅಂದರೆ ನಾವು ಮಾಡ್ತೀವಲ್ಲ, ನಾವೇನಂತ ಮಾಡ್ತೀವಿ ಸ್ವಾಮಿ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏನೇನು ಕೆಲಸ ಆಗುತ್ತೋ ಅದೆಲ್ಲ ನಿನ್ನ ಪೂಜಾ ಅಂತ ಒಂದು ಮಾತಲ್ಲಿ ಹೇಳಿ ಹೋಗ್ತೀವಿ ನಾವು, ಅಷ್ಟು ಇಂಟೆಲಿಜೆಂಟ್ಸ್. ಅದಕ್ಕೆ ಹೇಳ್ತಾ ಇದ್ದಾರೆ, ಹೆಜ್ಜೆ ಹೆಜ್ಜೆಗೂ ಅರ್ಪಣೆ ಮಾಡು, ಹೀಗೆ ಮಾಡಬೇಕು ಅಂತ ಹೆಜ್ಜೆ ಹೆಜ್ಜೆಗೆ ಒಂದಾಯ್ತಾ ಅಲ್ಲಿಗಲ್ಲಿಗೆ ಬಿಸಿ ಬಿಸಿಯಾಗಿ ಕೃಷ್ಣಾನೇ ನಗರ್ಬೇಕ ಕೃಷ್ಣಾನೇ ನಗರ್ಬೇಕ ಆ ಥರ ಮಾಡಿ ಎಂಬುದು ಮಾಡಿದ್ದು ತೋರ್ತಾ ಇದ್ದಾರೆ. ಕಂಡಸ್ಪುತಿ ಅವಶ್ಯ ಅಲ್ಲ. ಇನ್ನೊಂದು ವಿಶೇಷ ಏನು ಅಂದ್ರೆ, ಇಲ್ಲಿ ಭಗವಂತನ ಚಿಂತನೆ ಬೇಕು ನಮಗೆ, ಇಡೀ ಜೀವನ ಭಗವಂತನ ಚಿಂತನೆ ಬೇಕು. ಭಗವಂತನ ಚಿಂತನೆ ಯಾವ ಥರ ಬರಬೇಕು, ಹರಿಕಥಾಮೃತಸಾರದಲ್ಲಿ ಹೇಳುತ್ತಾರೆ, ಸತತ ಬರಬೇಕು. ಸತತ ಬರಬೇಕು ಇವರು ಹೇಳಿದ್ರು, ಹಾಗಾದ್ರೆ ಸತತ ಬರೋದು ಹೇಗೆ ಬರಬೇಕು ಅಂದ್ರೆ, ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಎಲ್ಲ ಕೆಲಸ ಮಾಡ್ತಾನೆ ಇರಬೇಕಾ, ಮಲಗ ಪರ್ಯಂತ ಇಂದ್ರಿಯಗಳಿಂದ ಆ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ಕರ್ಮಗಳಲ್ಲಿ ದೇವರನ್ನ ಸದಾ ನೆನೆದು ನೆನಪು ಬಂತ, ಫ್ರೆಶ್ ಆಗಿ ನೆನಪು ಬರ್ತಾ ಇದೆಯಾ. ಅಷ್ಟೇ ಅಲ್ಲ, ಆ ಕರ್ಮ ದೇವರಿಗೆ ಕೃಷ್ಣಾರ್ಪಣ ಅಂದ್ರೆ ದೇವರಿಗೆ ಅನ್ನ ಸಮರ್ಪಣೆ. ಮೂರು ವಿಧವಾದ ಅನ್ನ ದೇವರಿಗೆ ಸಮರ್ಪಣೆ. ದೇವರಿಗೆ ಅನ್ನ ಅಂದ್ರೆ ಕೊಡಬೇಕು, ಬಿಸಿ ಬಿಸಿಯಾಗಿ ಕೊಡಬೇಕು, ಇವತ್ತು ಮಾಡಿದ್ದು ನಾಳೆ ಕೊಟ್ಟರೆ ಹೇಗೆ, ಅದಕ್ಕೆ ಆವಾಗವಾಗ ಆಯಾ ಕರ್ಮ ಆಗಾಗ ಅರ್ಪಣೆ ಮಾಡಬೇಕು. ಪ್ರವಚನ ಬಂದಿದ್ದೀರಾ, ಪ್ರವಚನ ಬರ್ತಾ ಇದ್ದೀರಾ, ಬಂದ್ರ ಕೃಷ್ಣ ನಿನಗರ್ಪಿತ ಕರಕೊಂಡು ಬಂದೀಯ, ಪ್ರವಚನ ಕೇಳಿದ್ರ ಮುಗೀತ ಕೃಷ್ಣ ನಿನಗರ್ಪಿತ, ಹೊರಟ್ರ ಮನೆಗೆ ಸೇರಿದ್ರ ಸ್ವಾಮಿ ರಥೋತ್ಸವ ಆಯಿತು ಕೃಷ್ಣ ನಿನಗರ್ಪಿತ, ಹಾಗೆ ಹಾಗೆ ಕಂಪಲ್ಸರಿ ಒಂದೊಂದು ಕರ್ಮ ಆದಾಗೆಲ್ಲ ಕೃಷ್ಣ ಕೃಷ್ಣ. ಕರ್ಮದ ಮಧ್ಯೆ ಆಗುವಾಗ ದೇವರ ಸ್ಮರಣೆ, ಮುಗಿದು ಕೂಡಲೇ ಕೃಷ್ಣ ಅರ್ಪಣ. ಚೆನ್ನಾಗಿರುತ್ತೆ ನೋಡಿ, ಮಾಡಿ ನೋಡಿ, ನಾಳೆ ಹೇಳ್ತೀರ ಆಚಾರ್ಯ ಅರ್ಧ ನೆನಪಾಯಿತು ಅರ್ಧ ಹೋಯ್ತು ಅಂತ. ಹೋಗ್ಲಿ ಬಿಡಿ, ಸ್ವಲ್ಪ ಆದ್ರೂ ಬಂತಲ್ಲ, ಮಾರನೇ ದಿವಸ ಮತ್ತು ಬರುತ್ತೆ. ಕೊನೆಗೆ ಹಾಗೆ ಹಠ ಹಿಡಿದದ್ದು ಸ್ವಾಮಿ ಸ್ವಾಮಿ ಅಂತ ಹೊರಟ್ರೆ ಅವನೇ ಮಾಡಿಸ್ತಾನೆ. ಕೊನೆಗೆ ಸಾಯೋ ಪರ್ಯಂತ ದಿನಾಗ್ಲು ಪ್ರತಿಯೊಂದು ಕರ್ಮದಲ್ಲಿ ದೇವರ ಸ್ಮರಣೆ ತಾನಾಗಿ ಬರ್ತಾ ಬರುತ್ತೆ. ಹೇಗೆ ಕೈ ನಡೀತಾ ಇದ್ರೆ ಕೈ ತಾನಾಗಿ ಬರ್ತಾ ಇರುತ್ತಲ್ಲ, ನಿಮ್ಗೆ ಗೊತ್ತಿಲ್ಲದೇನೆ, ಹಾಗೆ ದೇವರ ಸ್ಮರಣೆ ತಾನಾಗಿ ಬರ್ತಾ ಇರುತ್ತೆ. ಅದನ್ನೇ ಹೇಳಿಕೊಡ್ತಾ ಇದ್ದಾರೆ. ನಂತರ ಮನೆಗೆ ಬಂದರು, ಮನೆಗೆ ಬಂದು ಕೂಡಲೇ ಕಾಲು ತೊಳಿಬೇಕಲ್ಲ, ಅಲ್ಲ ಬೆಳಿಗ್ಗೆ ಕಾಲು ತೊಳೆದು ಹೇಳ್ಕೊಟ್ರು, ಮಧ್ಯಾಹ್ನ ಊಟದ ಕಾಲಕ್ಕೆ ಕೈ ಕಾಲು ತೊಳೆದದ್ದು ಹೇಳ್ಕೊಟ್ರು, ಮತ್ತು ಇಲ್ಲಿ ಹೇಳ್ತಾರೆ ಅಂದ್ರೆ ಬಿಡಬೇಡ, ಹೆಜ್ಜೆ ಹೆಜ್ಜೆಗೂ ಮಾಡು. ಕ್ಷಾಲನ ಪದಯೋ ತವಾಸ್ತು, ನಾನು ಬಂದ ಕೂಡಲೇ ಕಾಲು ತೊಡೆದದ್ದು ನಿನಗಾಗಲಿ ಹರಿ, ಎಂಥವ ನೀನು. ಅಜಪಾಣಿ ಪೂಜಿತ ಪಾದ, ಬ್ರಹ್ಮದೇವರು ಪೂಜೆ ಮಾಡಿದ್ರಯ್ಯ ನಿನ್ನ ಪಾದ, ಅಂತ ಪಾದ ನನ್ನ ಪಾದ ಸುತ್ತೂ ಇದೆ, ನಿನ್ನ ಪಾದಕ್ಕೆ ಅಭಿಷೇಕವಯ್ಯ. ಗಂಡು ಷಡಂಚ ತವಾಸ್ತು ಚ ಆಸನ ಮಸ್ತು ಭುಜಗಾಸನ, ಬಂದು ಕೂಡಲೇ ಕೈ ಕಾಲು ತೊಳೆದು ಬಾಯಿ ಮುಕ್ಕಳಿಸಿ ಸರ ಸರ ಕೊಡ್ತೀವಲ್ಲ, ತಲೆಯಲ್ಲೋ ಇರುತ್ತೆ ಅವನಿಗೆ ಅಂತ ಮಾಡಿ, ಹಾ ಒಳ್ಳೆ ಚೈರ್ ಹಾಕಿರ್ತಾರೋ ಏನು ಹಾಕಿರ್ತಾರೋ ಕೊಡ್ತೀವಲ್ಲ ನಿನಗಪ್ಪ ಕೊಡೋ ಹರಿ ಅಂತ ಕೂಡಿಸಿ ನಾವು ಕೊಡೋಣ. ಬರೀ ಭೂತದ್ದಕ್ಕೆ ಅಶ್ವಮೇಧಯಾಗ ಫಲ ಬರುತ್ತೆ, ಸ್ವಾಮಿನ ಕೂಡಿಸಿದ್ರಲ್ಲ ನೀವು ಕೂತದ್ದಲ್ಲ, ಸ್ವಾಮಿ ನೀ ಕೊಡೋ ಅಂತ ಕೂಡಿಸಿದ್ರಲ್ಲ, ದೇವರಿಗೆ ಆಸನ ಕೊಟ್ಟರೆ ಎಂಥ ಫಲ ಬರಬೇಕು ಅದನ್ನು ಹೇಳ್ತಾರೆ. ನಂತರ ಪಾತ್ರ ಯುಕ್ಮಸ್ತು ಸೂದಕ ಪೂರ್ಣ ಮಸ್ತು ತವೈವ ಕೌಶೇಯ ಯುಕ್ಮಿಲಂ ಪರಮಾಂಭಿಕೋತ್ತರ ಹೇಳ್ತಾರೆ. ಸಾಯಂಕಾಲ ಸಂಧ್ಯಾ ವಂದನ ಮಾಡಬೇಕಲ್ಲ, ಮಾಡಬೇಕು ಅಂದರೆ ದೇವ ಅಂದ ನಂಗೋ ನಾನು ಮಾಡಬೇಕಲ್ಲ ಸಂಧ್ಯಾ ವಂದನೆ, ನಿನ್ನ ಜೊತೆಗಿದ್ದೀನಲ್ಲ ನಿನಗೆ ಅರ್ಪಿತ ಹರಿಯೇ, ನೀ ಮಾಡು ನಾ ಮಾಡಬೇಕು. ಹಾಗೆ ಆತನಿಗೆ ಎರಡು ರೇಷ್ಮೆ ಮಡಿ ಕೊಡಬೇಕಲ್ಲ, ತಗೋಪ್ಪ ನಿನಗೆ ಅರ್ಪಿತ ರೇಷ್ಮೆ ಮಡಿ ಉಟ್ಟು ಸಂಧ್ಯಾ ವಂದನೆ ಕೂತು ಆತ ಮಾಡಿ ನಮ್ಮಿಂದ ಮಾಡಿಸ್ತಾನೆ, ಸರಿ ಆಯಿತು. ನಂತರ ಮುಂದೆ ಹೇಳ್ತಾರೆ, ಕಂದಮೂಲ ಸುಕಾಲ ಪತ್ವ ಫಲಂತ ಸರ್ವಮಥಾಸ್ತುತೆ ಕ್ಷೀರ ನೀರ ಗುಡೆಕ್ಷು ಸರ್ಪಿ ರಥಾಸ್ತುತೆ ಭಜನಂ ಚಗೋ. ಸಂಜೆ ಪೂಜೆ, ಒಳ್ಳೆ ಕಂದಮೂಲ ಕಾಲ ಪಕ್ವ ಫಲಗಳು ಎಲ್ಲ ನಿನಗಾಗಲಿ ಹರಿಯ. ನೀರ ಕ್ಷೀರ ಇಕ್ಷು ಕಬ್ಬು ಆದ ಮೇಲೆ ಸರ್ಪಿಹಿ ತುಪ್ಪ ಎಲ್ಲ ನಿನಗರ್ಪಿತ ಹರಿಯೇ. ಹಾಗೆ ಒಳ್ಳೆ ಬೀಸಣಿಗೆ ನಿನಗೆ ಚೆನ್ನಾಗಿ ಆಗಲಿ. ಯಾಮ ಜಾಗರಣಂತ ವಸ್ತನು ಗೀತನರ್ತನ ಪೂರ್ವಕಂ ಮಂತ್ರಪಾಠ ನಮಸ್ತುತಿ ಪೂರ್ವಕಂ ಚತವಕ್ರಿಯ. ಮೊದಲನೇ ಯಾಮ ಕಳಿಬೇಕು ದೇವರ ಮುಂದೆ ಅಂದರೆ ಸಂಧ್ಯಾಕಾಲ ಮುಗಿದುಕೊಳ್ಳೆ ಮೊದಲನೇ ಯಾಮ ಶುರುವಾಗುತ್ತೆ. ಅದೆಲ್ಲ ಭಗವಂತನ ಮುಂದೆ ಪೂಜಾದಲ್ಲಿ ನರ್ತನ ಗೀತ ಸ್ತೋತ್ರ ಅದರಿಂದ ಕಳೆದು ಅದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ನಂತರ ದೇವರ ಎರಡು ದೀಪ ಹಾಕಬೇಕಂತೆ, ದೀಪ ಯುಗ್ಮ ಮಥಾಸ್ತುತೆ ಪರಧೂಪ ಮಸ್ತು ಸುಗಂಧ ಯುಗ್ ಚಾಪ ಉತ್ತಮ ಕಾಪವಂತು ತಾಪ ಮರುದಸ್ತುತೆ. ಎರಡು ದೀಪ ನಿನಗಾಗಲಿ, ಒಳ್ಳೆ ಸುಗಂಧ ಭರಿತವಾದ ಧೂಪ ನಿನಗಾಗಲಿ, ಚಾಪ ಉತ್ತಮ ಕಾಪವಂತು ಒಳ್ಳೆ ಬೀಸಣಿಗೆ ನಿನಗೆ ಬೀಸ್ತೀನಪ್ಪ, ಅದರಿಂದ ಬರುವ ತಾಪ ಕಳೆಯುವಂಥ ಗಾಳಿ ನಿನಗೆ ಬರಲಿ ಹರಿಯ. ಅಂದರೆ ಬೀಸಣಿಕೆಯಲ್ಲಿ ಭಗವತ್ ರೂಪ, ಅದು ಬೀಸುವಾಗ ಬರುವ ಭಗವತ್ ರೂಪ, ಅಲ್ಲಿ ಗಾಳಿ ಬರುತ್ತಲ್ಲ, ಅಲ್ಲಿ ನೋಡಿ ಗಾಳಿ ಮಾಮೂಲ ನಿಂತಿರುತ್ತೆ, ಬೀಸಣಿಕೆಯಿಂದ ಹೀಗಂದಾಗ ಆ ಗಾಳಿಯಲ್ಲಿ ತರಂಗಗಳು ಬರುತ್ತೆ, ತರಂಗಗಳು ಬಂದು ನಮ್ಮ ಕಡೆ ಬರುತ್ತಲ್ಲ, ಅಲ್ಲೆಲ್ಲ ಭಗವದ್ ರೂಪಗಳು ಬರುತ್ತೆ, ಅದರಿಂದ ತಾಪ ಹೋಗುತ್ತೆ, ಆ ರೂಪಗಳಲ್ಲಿ ನನಗೆ ಅರ್ಪಿತ ಹರಿಯೇ. ಇಷ್ಟು ಒಳಾಗ ಹೋಗ್ತಾ ಇದ್ದ ಶ್ರೀಪತೆ ಇಷ್ಟಾಯಿತು, ಮತ್ತು ರಾತ್ರಿ ಊಟ ಹೇಳಿಲ್ಲ ಯಾಕೆ ಅವ್ರು ಮಾಡ್ತಾ ಇದ್ದ, ಅವ್ರು ಒಪ್ಪತ್ತೇ ಊಟ ಮಾಡ್ತಾರೆ, ನಾವು ಎರಡತ್ತು ಮಾಡ್ತೀವಲ್ಲ, ನೀವು ಮಾಡೋಗಿದ್ರೆ ಬೆಳಿಗ್ಗೆ ಚಿಂತನೆ ಮಾಡ್ರಿ ಮಲ್ಕೊಳ್ಳಿಕ್ಕೆ. ಶ್ರೀಪತೆ ಕಶಿಪುಸ್ತವಸ್ತು ಅನು ದೇವ ತೇಕ್ಷಿಪರ್ಹಣಂ ಮಂಚಪೂರ್ವಕ ಭೋಗ ಸಾಧನ ವಸ್ತು ಸರ್ವಮೀಶತೆ ಬರ್ತಾ ಇದ್ದಾರೆ. ಮಂಚದತ್ರೆ ಮಂಚ ಮೇಲೆ ಹಾಸಿಗೆ ದಿಂಬು ಮೇಲೆ ಬದುಕೊಳ್ಳೋದು ಎಲ್ಲ ನೋಡಿದ್ರು ಅಯ್ಯ ನಾನು ಒಳಗಿಷ್ಟಿದ್ದೇನೆ. ಅದಕ್ಕೆ ನಮ್ಮ ಸಾಧನೆ ಆಗ್ಬೇಕಂದ್ರೆ ನಮ್ಮ ಸೈತ್ ಪರಿಚಯ ಇರ್ಬೇಕು ಚೆನ್ನಾಗಿ, ಯಾವಾಗ ನೆನಪಿರ್ಬೇಕು. ನಾನು ಮಲಗಲಿಕ್ಕೆ ದೊಡ್ಡ ಹಾಸಿಗೆ ಯಾಕೆ, ನಾನು ಮಲಗಬೇಕಾದ್ರೆ ನೀನು ಮಲಗಿಸ್ಬೇಕು. ಈ ಶರೀರ ಹೊತ್ತುಕೊಂಡು ನೀ ಮಲಗಿದ್ರೆ ವಿಶ್ವನಾಮಕ ಒಳಗೆ ಹೋದ್ರೆ ನನಗೆ ನಿದ್ದೆ ಬರುತ್ತಪ್ಪ. ನಿನಗ ನಿದ್ದೆ ಇಲ್ಲ, ನನಗ ನಿದ್ದೆ ಬರಬೇಕು, ನೀ ಕೊಡಬೇಕು. ಮತ್ತೇಗೆ ನೀ ಮಲಗಿ ನನಗೆ ನಿದ್ದೆ ಕೊಡಬೇಕಲ್ಲ, ಮತ್ತೆ ಈ ಮಲಗೋದು ಯಾರು ಇಷ್ಟು ಅಂತ ನೀನೇ. ಅದಕ್ಕೆ ನಿನಗೆ ಹಾಸಿಗೆ ಹರಿಯೇ, ಎಲ್ಲ ನಿನಗಾಗಬೇಕು. ಎಷ್ಟು ಚೆನ್ನಾಗಿದೆ ಅಲ್ಲ, ಇದು ಸುಮ್ಮನೆ ತಲೆಯಲ್ಲಿ ಇಲ್ಲದ ಕಲ್ಪನೆ ಅಲ್ಲ, ಪ್ರತ್ಯಕ್ಷ ಸಿದ್ಧ ಸ್ವಾಮಿ ನಮ್ಮ ಸುತ್ತ ಇದ್ದಾನೆ, ಅವನಿಗೆ ಇಂಥ ಚಿಂತನೆ. ಇದು ಉಪನಿಷತ್ತಿನಲ್ಲಿ ಹೇಳಿದಂಥ ಸಾರ ಸರ್ವಸ್ವ ಅನುಷ್ಠಾನಕ್ಕಿಟ್ಟದ್ದು, ನಮ್ಮ ಕೈವರೆಗೂ ಬಂದಿದೆ. ಅದು ಅಪರೂಪದು, ಇದು ಬಹಳ ಕಾಲ ಬಂದಿಲ್ಲ, ಎಲ್ಲರ ಕೈಗೆ ಬಂದಿಲ್ಲ. ಇದು ಮೂಲೆ ಕೂತ ಗ್ರಂಥ ಇದು. ಇದನ್ನ ಇದರಲ್ಲಿ ಚೂರು ಕನ್ನಡದಲ್ಲಿ ನಮಗೆ ದಾಸರಾಯರು ಕೊಟ್ಟರು, ನಾವದನ್ನು ಬರೇ ಪಾರಾಯಣಕ್ಕಿಟ್ಟು ಅನುಷ್ಠಾನಕ್ಕಿಟ್ಟಿಲ್ಲ ಅಲ್ವಾ. ಹರಿಕಥಾಮೃತ ಸಾರ ಅಂದರೆ ಏ ನಾವು 1000 ಸಲ ಪಾರಾಯಣ ಮಾಡಿದ್ವಿ, ಏ ಇಲ್ರಿ ನಾವು 3000 ಸಲ ಆಯಿತು. ಅದರಲ್ಲೇ ತಾತ್ಪರ್ಯ, ಒಂದೊಂದು ಪದ್ಯ ಅನುಸಂಧಾನ ಮಾಡಿ ಆನಂದ ಪಡ್ತೀರಾ ಅದು ಹೇಳ್ತೀನಿ. ಯಾಕಂದರೆ ಒಂದೊಂದು ಪದ್ಯ ಹೇಳೋ ಕಾಲಕ್ಕೆ ಅದರ ಅರ್ಥ ಚಿಂತನೆ ಮಾಡ್ತಾ ಆನಂದ ಪಡ್ತಾ ಇದ್ರೆ ಆ ರುಚಿ ಹೇಗಿರುತ್ತೆ, ಅವಸರದಲ್ಲಿ ಮುಗಿಸಬೇಕು ಅನ್ನೋ ಪಾರಾಯಣ ಹೇಗಿರುತ್ತೆ ಅಲ್ವಾ. ಸರಿ, ಮುಂದೆ ಹೇಳ್ತಾ ಇದ್ದಾರೆ. ಕಂಕಣಾದಿ ವಿಭೂಷಣ ನವ ವಸ್ತ್ರ ಮಸ್ತುತ ಕಿಂ ಪುನಃ ಜಾಗರಸ್ಥ ಸಮಸ್ತ ವಸ್ತು ತವಾಸ್ತು ನಿಸ್ತುಲ ವಸ್ತು. ಸ್ವಾಮಿ ಆ ಕಂಕಣಾದಿ ಆಭರಣಗಳು ಎಲ್ಲ ಹಾಕ್ಕೊಂಡು ಏನು ಮಲಗ್ತೇವಲ್ಲ ಒಳ್ಳೆ ವಸ್ತ್ರ ಉಟ್ಕೊಂಡು ಅವೆಲ್ಲ ಕೂಡ ನಿನಗಾಗಲಿ, ಇಷ್ಟೆಲ್ಲ ಹೇಳಿದ್ರು ಮಧ್ಯೆ ಏನಾದರೂ ಮರ್ತೋಗಿದ್ರೆ, ಮಧ್ಯೆ ಮಧ್ಯೆ ಮರ್ತೋಗ್ತೀವಲ್ಲ ಅಂತ ಹೇಳ್ತಾರೆ. ಜಾಗರಸ್ತ ಸಮಸ್ತ ವಸ್ತು ತವಾಸ್ತು. ಎಚ್ಚರ ಕಾಲದಲ್ಲಿ ಏನೇನು ನಾನು ಸ್ವೀಕಾರ ಮಾಡಿದೆ ಅದೆಲ್ಲ ನಿನಗಾಗಲಿ ಹರಿ. ಯಾಕೆ ಈ ವಸ್ತು ನನಗೆ ಕೊಡ್ತೀಯ ಅಂದರೆ ನೀನು ನಿಸ್ತುಲ ವಸ್ತು, ತುಲನೇ ಇಲ್ಲದ ವಸ್ತುವಯ್ಯ ನಿನಗೆ ಈ ಕಂಡ ವಸ್ತು ಯಾಕೆ. ಆದರೆ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಬೇರೆ ಯಾವುದೂ ಇಲ್ಲ, ನೀ ಕೊಟ್ಟದ್ದೇ ಇರೋದು, ನಿನಗೆ ಬೇಡದ್ದೇ ಇರೋದು, ನಿನಗೆ ಯಾವುದು ಬೇಡ ಅದು ಬಿಟ್ಟರೆ ನನ್ನ ಹತ್ರ ಯಾವುದು ಇಲ್ಲ, ಇದೇ ತಗೊಳ್ಳಯ್ಯ ಅಂತ ಕೊಡೋದು. ದೇವರಿಗೆ ನಾವು ಕೊಡೋದು ಏನು ಬೇಡ ಅಂತ ತಿಳಿದು ಕೊಡೋದೇ ಪೂಜೆ. ಬಹಳ ಎಂಥ ಆಳವಾದ ಚಿಂತೆ, ನಾವು ಕೊಡೋ ಕಾಲಕ್ಕೆ ಅದು ಕೊಟ್ಟೆ ಇದು ಕೊಟ್ಟೆ ಇದು ಕೊಟ್ಟೆ ದೇವರಿಗೆ ಏನೇನು ಮನಸ್ಸೆಲ್ಲ ಆಕಾಶಕ್ಕೆ ಹಾರಿರುತ್ತೆ. ದೇವರು ಕೊಟ್ಟುಕೊಳ್ಳೆ ನಾವು ಇಷ್ಟು ಕೊಟ್ಟಿವ್ರಿ ಇಷ್ಟು ಮಾಡಿದೀವ್ರಿ ಇಷ್ಟು ಇನ್ನೊಬ್ರು ಹೇಳ್ದಂಗಿದ್ರು ಒಳಗೊಳಗೆ ಅಂತ ಮನಸ್ಸು ಅಲ್ವಾ. ಅಲ್ಲಿ ರಿಪೇರ್ ಮಾಡ್ಬೇಕಂತ ಇವನಿಗೇನು ಬೇಡ, ನಾ ಕೊಟ್ಟಿದ್ದೆಲ್ಲ ಕಸ ಅಂತ ಚಿಂತನೆ ಬಂದ್ರೆ ಸಾಕು, ಅದು ನಿಜವಾದ ಪೂಜೆ ಆಗುತ್ತೆ. ಸರಿ, ಒಟ್ಟಾರೆ ಇಷ್ಟುವರೆಗೆ ಸಮರ್ಪಣೆ ಮಾಡಿದ್ದೇನು, 3 ಹಂತದಲ್ಲಿ ಬಂತು. ದೇವರನ್ನ ಮನಸ್ಸಿಗೆ ಬಾ ಅಂತ ಕರೆದದ್ದು, ಮನಸ್ಸಿಗೆ ಬಂದ ದೇವರ ಚಿಂತನೆ ಮಾಡಿದ್ದು, ಆತನ ಆಭರಣ ವಸ್ತ್ರ ಎಲ್ಲ ಚಿಂತನೆ ಮಾಡಿದ್ದು, ಅವನಿಗೆ ಸರ್ವ ಸಮರ್ಪಣೆ ಮಾಡಿದ್ದು, ಎಚ್ಚರ ಕಾಲದ ಎಲ್ಲ ಪದಾರ್ಥಗಳು ಅನುಭವಿಸಿದ್ದೆಲ್ಲ ಅವನಿಗೆ ಅರ್ಪಣೆ ಅಂತ ಕೊಟ್ಟದ್ದು. ಇನ್ನ ಯದ್ವದೇವ ಹಿ ಜಾಗರಸ್ಥ ಸಮಸ್ತ ವಸ್ತು ತವ ಪ್ರಭೋ ತದ್ವದೇವ ಚ ವಾಸನಾತ್ಮಕ ವಸ್ತು ಸರ್ವ ಮುಖಾಸ್ತುತೆ. ಹೇ ಸ್ವಾಮಿ, ಮಲ್ಕೊಂಡ ಮೇಲೆ ಸ್ವಪ್ನದಲ್ಲಿ ನಾನಾ ಪದಾರ್ಥಗಳನ್ನು ತೋರಿಸಿ ಅಲ್ಲಿ ತಿನ್ನೋದು ಕುಡಿಯೋದು ನಾನಾ ಮಾಡಿಸ್ತೀಯಲ್ಲಪ್ಪ ಅವೆಲ್ಲ ನಿನಗೆ ಅರ್ಪಿತ ಹರಿಯೇ. ಯಾಕೆ ಅಂದರೆ ಅಲ್ಲೂ ಕೂಡ ಆ ಪದಾರ್ಥದಲ್ಲೂ ನೀನೇ ಇದ್ದು ನನಗೆಲ್ಲ ಉಳಿಸ್ತೀಯ, ಸುಖವೂ ಕೊಡ್ತೀಯ ದುಃಖವೂ ಕೊಡ್ತೀಯ, ಏನೇನು ಕೊಡ್ತೀಯೋ ನಿನಗರ್ಪಿತ, ದುಃಖ ನಿನಗರ್ಪಿತ ಅಲ್ಲ. ಅಲ್ಲಲ್ಲಿ ಆಯಾ ಪದಾರ್ಥಗಳಲ್ಲಿ ಪಟ್ಟ ಸುಖದಲ್ಲಿ ಎಲ್ಲ ಕಡೆ ನಿನ್ನ ರೂಪಗಳಿವೆಯಲ್ಲ ಅದು ನಿನಗರ್ಪಿತ. ಸ್ವಪ್ನದಲ್ಲಿ ಕಂಡ ಸಕಲ ವಸ್ತುಗಳಲ್ಲಿ ಏನೇನು ಅನುಭವ ಕೊಟ್ಟಿದ್ದೀಯ, ಸ್ವಪ್ನದಲ್ಲಿ ತಿರುಗಾಡಿಸಿದೀಯ ಅದೆಲ್ಲ ನಿನ್ನ ರಥೋತ್ಸವ ಆಗಲಿ ಹರಿಯೇ. ಎಷ್ಟು ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸುಪ್ತಿಗಂ ಸುಖಮಸ್ತುತೆ ಪುನರಸ್ತು ಮಾನಸ ವಾಸನ ಜಾತ ವಸ್ತು ಸಮಸ್ತ ಮಕ್ಯಥ ಜಾಗರಾಂತ ಮನಂತ. ಎಚ್ಚರ. ಮಲಗಿದ ಕೂಡಲೇ ಏನು ಬರುತ್ತೆ? ನಿದ್ದೆ. ಹೌದು. ಏನು ಬರುತ್ತೆ? ಇಲ್ಲ, ಮೂರು ಅವಸ್ಥೆ ಅಲ್ವಾ, ಎಚ್ಚರ, ಸ್ವಪ್ನ, ಸುಷುಪ್ತಿ. ಎಚ್ಚರಕ್ಕೂ ಸ್ವಪ್ನಕ್ಕೂ ಮಧ್ಯ ಒಂದು ಬರುತ್ತೆ, ಯಾವುದದು ಅಂದರೆ ಉಭಯ ಅವಸ್ಥಾ. ಆಚೆ ಸ್ವಪ್ನನೂ ಬೀಳತಾ ಇರುತ್ತೆ, ಇನ್ನೊಂದು ಕಡೆ ಇಂದ್ರಿಯಗಳು ಚೂರು ಚೂರು ಕೆಲಸ ಮಾಡ್ತಾ ಇರುತ್ತೆ, ನಿದ್ದೆ ಮಾಡ್ತಾನೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು. ಹೌದಾ? ನಿದ್ದೆ ಮಾಡುವ ಕಾಲಕ್ಕೆ ಒದರ್ತಾ ಇರ್ತಾರೆ, ಸ್ವಪ್ನ ಬೀಳತಾ ಇರುತ್ತೆ, ಅದಕ್ಕೆ ತಕ್ಕಂತ ಯಾವ ಪಿಶಾಚಿ ಕಾಣಿಸಿರುತ್ತೆ, ಬೇಡ ಬೇಡ ಅಂತ ಒದರ್ತಾ ಇರ್ತಾರೆ. ಹೌದಾ? ಈ ಥರನೇ ಎಲ್ಲ ಅವರ ಮಾತು, ಪಕ್ಕಲು ಇದ್ದವ್ರನ್ನ ಹೊಡೆಯೋದು, ಕಾಲಿಂದ ಹೊಡೆಯೋದು ಮಾಡ್ತಾ ಇರ್ತಾರೆ. ಅವೆಲ್ಲ ಮಾಮೂಲಾಗಿ ಸ್ವಪ್ನ ಅಂದ್ರೆ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ನಿಂತು ಹೋಗಿ ಮನಸ್ಸು ಮಾತ್ರ ಇರಬೇಕು, ಮತ್ತೆ ಕೈಕಾಲ ಕೆಲಸ ಮಾಡಿತ್ತು ಅಂದ್ರೆ ಅದು ಸ್ವಪ್ನ ಅಲ್ಲ, ಉಭಯ ಅವಸ್ಥ. ಅದರಿಂದ ಸ್ವಪ್ನ ಅವಸ್ಥ, ಅದು ಯಾವುದೂ ಕೆಲಸ ಮಾಡಲ್ಲ, ಮನಸ್ಸು ಮಾತ್ರ. ನಂತರ ಸುಷುಪ್ತಿ. ಆ ಸುಷುಪ್ತಿ ಬರಲಿಕ್ಕೆ ಮೊದಲು ಒಂದು ಅವಸ್ಥ, ಮೋಹಾವಸ್ಥ ಅಂತ. ಅದರಲ್ಲಿ ಏನು ಮಾಡುತ್ತಾನೆ ಭಗವಂತ ಅಂದರೆ, ಸ್ವಲ್ಪ ಗಾರ್ಡನ್ ಇದ್ರೆ ಸ್ವಲ್ಪ ಸ್ವಪ್ನ, ಸ್ವಲ್ಪ ಗಾರ್ಡನ್ ಇದ್ದೆ ಸ್ವಲ್ಪ ಸುದ್ದೆ, ಹಾಗೆ ಬಂದು ಆ ಸುಷುಪ್ತಿ ಕರ್ಕೊಂಡು ಹೋಗ್ಬಿಡ್ತಾನೆ. ಹೇಗೆ ತುಗಾಡಿಸಿ ತುಗಾಡಿಸಿ ಕರ್ಕೊಂಡು ಹೋದಂತೆ. ಮತ್ತ ಕಟ್ ಅಂತ ಎಚ್ಚರ ಬರುವಾಗ ಅಲ್ಲಿಂದ ಮೋಹಾವಸ್ಥ, ಅಲ್ಲಿಂದ ಸ್ವಪ್ನಾವಸ್ಥ, ಅಲ್ಲಿಂದ ಉಭಯಾವಸ್ಥ, ಅಲ್ಲಿಂದ ಮತ್ತೆ ಎಚ್ಚರ. ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ. ಎರಡು ರೂಪಗಳು ಸೇರುತ್ತೆ,
ಉಭಯಾವಸ್ಥೆ.
ಅದೇ ಹೇಳ್ತಾ ಇದ್ದೀನಿ, ಎಚ್ಚರಕ್ಕೂ ಸ್ವಪ್ನಕ್ಕೂ ನಿಯಮ ರೂಪ ಯಾವುದು? ವಿಶ್ವಕಯ್ಯಸ. ಎರಡು ಸೇರಿದ್ರೆ ಉಭಯಾವಸ್ಥೆ, ಮೂರು ಸೇರಿದ್ರೆ ಮೋಹಾವಸ್ಥೆ. ಸರಿಯಾ? ಅದನ್ನು ಹೇಳ್ತಾ ಇದ್ದಾರೆ, ಸುಪ್ತಿ ಗಮ್ಯ ಸುಖಮಸ್ತು. ಸುಷುಪ್ತಿಯಲ್ಲಿ ಒಳ್ಳೆ ಸುಖವಂತಯ್ಯ, ನಾನು ಸುಖಪಟ್ಟಾಗ ನಿನ್ನ ರೂಪಗಳು ಬರಬೇಕಾ? ಅದು ನಿನಗರ್ಪಿತ. ಅಷ್ಟೇ ಅಲ್ಲ, ಮತ್ತು ತಿರುಗಾ ಎಲ್ಲ ಅವಸ್ಥೆಗಳು ಬಂತಲ್ಲ, ಆ ಬಂದದ್ದೆಲ್ಲ ನಿನಗರ್ಪಿತ. ಎಷ್ಟರವರೆಗೆ? ಜಾಗರಾಂತ, ಪೂರ್ಣ ಎಚ್ಚರ ಬರುವವರೆಗೂ ಏನೇನು ಬಂತೋ ಅವೆಲ್ಲ ನಿನಗರ್ಪಿತ. ಹರಿಯೇ. ಇದು ಮಾಡ್ತಾ ಇದ್ದೀರಾ? ಇಲ್ಲಲ್ಲ. ರಾತ್ರಿ ಮಲಗಿದ್ದೆಲ್ಲ ನಿನಗರ್ಪಿತ ಅಂತ ಮಾಡ್ತಾ ಇದ್ದೀರಾ? ಶುರು ಮಾಡಿದ್ರ? ಎಷ್ಟು ಕಾಲ ಆಯ್ತು ಹೇಳ್ಕೊಟ್ಟಾಗಿಂದ? ಹೌದಾ? ಬಹಳ ಒಳ್ಳೆಯದಮ್ಮ. ಎಷ್ಟು ಪ್ರಾಫಿಟ್ ಗೊತ್ತಾಯಿತು? ಭಾಗವತ ಹೇಳುತ್ತೆ, ಅರ್ಧ ಆಯುಷ್ಯ ನಿದ್ರೆಯಲ್ಲಿ ಹೋಗುತ್ತೆ. ಕಂಪಲ್ಸರಿ ಹೋಗ್ಲೇಬೇಕಲ್ಲ. ಆದರೆ ಆ ಅರ್ಧ ಆಯುಷ್ಯ 50 ವರ್ಷ ಪಾಕಟ್ಟಲ್ಲಿ ಬೀಳಬೇಕಾ? ಬೆಳಗ್ಗೆದ್ದುಕೊಳ್ಳೆ ಆಯ ಮಲಗೆದ್ದೆ ಕೃಷ್ಣ ನಿನ್ನ ಸೇವಾ ಅಂದ್ಬಿಟ್ರೆ ಆಯಿತು, 50 ವರ್ಷ ಅಖಂಡ ಧ್ಯಾನ ಮಾಡಿದ ಫಲ ಬರುತ್ತೆ ಅಲ್ರಿ. ಇಷ್ಟು ದಿವಸ ಗೊತ್ತಿಲ್ಲಲ್ಲ, ಕಾಳ ಹೋಯ್ತಲ್ಲ ಅಂದ್ರೆ ಏನ್ ಚಿಂತೆ ಇಲ್ಲ. ಕಳೆದು ಹೋದ ಕಾಲದಲ್ಲಿ ಮಲಗೆದ್ದೆಲ್ಲ ನಿನ್ನ ಪೂಜಾ ಅಂದ್ರೆ ಕೃಷ್ಣ ತಗೊಂತಾನಂತೆ. ಏನ್ ಫೆಸಿಲಿಟಿ ಕೊಡ್ತಾರೆ? ಇಂಥ ಫೆಸಿಲಿಟಿ ಯಾರಾದ್ರೂ ಕೊಡ್ತಾರ? ಅಟ್ಟು ಚೆನ್ನಾಗಿ ಹೇಳ್ತಾನೆ ಸ್ವಾಮಿ, ಬಹಳ ಚೆನ್ನಾಗಿದೆ. ಅವನು ಕೊಟ್ಟ ಫೆಸಿಲಿಟಿ ಇನ್ಯಾರು ಕೊಡ್ಲಿಕ್ಕಿಲ್ಲ, ನಮ್ಗೆ ಗೊತ್ತಿಲ್ಲ. ಫೆಸಿಲಿಟಿ ಗೊತ್ತಿಲ್ಲದೆ ಬಳಸ್ಕೊಳ್ದಂಗಿದ್ರೆ ಅವನೇನ್ ಮಾಡ್ತಾರೆ? ಅದಕ್ಕೆ ಹೇಳ್ತಾರೆ, ನಂತರ ಆಯ್ತಪ್ಪ ಇಷ್ಟೆಲ್ಲ ಆದಮೇಲೆ ವ್ಯಾಧ ಯೋಪ್ಯಥ ವಾಧ ಯಸ್ತನು ಭೇದ ದಾಹನ ಪೂರ್ವ ತಂ ಚಕ್ರ ಜನ್ಮನಿ ಪೂರ್ವ ಜನ್ಮ ಸುಚೋತ್ತರೇಶು ತಥೈವಹೋ. ಚೆನ್ನಾಗಿ ಹೇಳ್ತಾರೆ ಸ್ವಾಮಿ, ಇವತ್ತಿನ ದಿನದ್ದು ಮಾಡಿದೆ ನಿನಗರ್ಪಿತ ಅಂದೆ ಹಗಲು ರಾತ್ರಿ, ಹಾಗೆ ಹಿಂದಿನ ಜನ್ಮದ್ದಲ್ಲ, ಈ ಜನ್ಮದ ಹಿಂದಿನ ಕಾಲ, ಹುಟ್ಟಿದಾಗ್ಲಿಂದ ಹೀಗೆ ಅರ್ಪಣೆ ಮಾಡಲಿಲ್ಲ, ಇವಾಗಿನ ಬುದ್ಧಿ ಬಂತು, ಅರಣ್ಯಕಾದ್ರೆ ಗ್ರಂಥ ಬಂತು ಕೈಗೆ, ಬುದ್ಧಿ ಬಂತಪ್ಪ. ಹುಟ್ಟಿದ ಕಾಲಕ್ಕಿಂತ ಆ ಎಲ್ಲ ಕಾಲ ವ್ಯರ್ಥ ಆಯ್ತಲ್ಲ ಅಂದ್ರೆ ಕೃಷ್ಣ ಅಂತಾನೆ ಭಗವಂತ. ಯಾಕೆ ಚಿಂತೆ ಮಾಡ್ತೀಯ? ಮರಳಿ ಜ್ಞಾನೋತ್ತರದಿ ತನಗರ್ಪಿಸಲು ಕೈಗೊಂಡು ಮನ್ನಿಸುವ. ನಾವೆಲ್ಲ ವಿಪ್ರಾಹ ಪಶ್ಚಾತ್ಮಯ. ಒಂದು ಕಡೆ ಹೋಗಿದ್ರು ಉತ್ತರ ಯಾತ್ರೆಗೆ, ಅಲ್ಲಿ ಹೋದಾಗ ಸ್ವಾಮಿಗಳು ಕಳಿಸಿದ್ರು, ಸ್ವಲ್ಪ ಹಾದಿ ನದಿಗೆ ಹೋಗ್ಬೇಕು, ಅದು ಇಳಿಯುವ ಹಾಗೆ ನೋಡ್ಕೊಂಡು ಬನ್ನಿ. ನಾವೆಲ್ಲ ಹುಡುಕೋದು ಎಲ್ಲಿ ಹಾದಿ ಇಳಿಲಿಕ್ಕಿಲ್ಲ, ಮೇಲಿಂದ ಕಷ್ಟಪಟ್ಟು ಇಳ್ಕೊಂಡು 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 ಎಲ್ಲ ಹೋಗಿ ಒಬ್ಬ ಹೀಗೆ ಇಳಿಬೇಕೇನು ಅಂತ ಹೇಳಿ ಸ್ನಾನ ಮಾಡಿಕೊಂಡು ಮತ್ತ ಏರ್ಬೇಕಲ್ಲ ಅಂತ ಚೂರು ಪಕ್ಕಕ್ಕೆ ನೋಡಿದ್ರೆ ಅಲ್ಲೇ ಪಾರ್ಟಿಗೆ. ಅಯ್ಯೋ ರಾಮ, ಇವೇ ಕಾಣಿಸಿದ್ರೆ ಇಷ್ಟು ಕಷ್ಟಪಡ್ತಾ ಇದ್ದಿಲ್ಲ ಅಲ್ಲ, ಹುಡುಕ್ಲಿಕ್ಕೆ ಕಣ್ಣಿಲ್ಲ ಪೇಷನ್ಸ್ ಇರಲ್ಲ, ಅವಸರ ಜಾಸ್ತಿ, ಅದಕ್ಕೆ ಹೇಳ್ತಾ ಇದ್ದಾರೆ. ಸರಿಯಪ್ಪ, ಹಾಗಾದರೆ ಈ ಜನ್ಮದಲ್ಲಿ ಕಳೆದ ಕಾಲ ಎಲ್ಲ ಇದೆಯಲ್ಲ, ಆ ಕಾಲದಲ್ಲಿ ಹೀಗೆ ಚಿಂತನೆ ಮಾಡಿಲ್ಲ, ಮತ್ತೆ ಏನ್ ಮಾಡ್ಲು ಕೃಷ್ಣ ಅಂದ್ರೆ, ಯಾಕೆ ಚಿಂತೆ ಮಾಡತೀಯ? ನಿನ್ನ ತರಪಿನಿಂದ ಕೃಷ್ಣಾರ್ಪಣ ಬಿಡಲಿಕ್ಕೆ ತತ್ವಾಭಿಮಾನಿಗಳನ್ನ, ವಾಯುದೇವರನ್ನ ಮೊದಲೇ ಅಪಾಯಿಂಟ್ ಮಾಡಿಬಿಟ್ಟಿದ್ದೇನೆ. ನಿನಗೆ ಗೊತ್ತಿಲ್ಲ ಅಂಗಿದ್ರು ಅವ್ರು ಕೃಷ್ಣಾರ್ಪಣ ಬಿಟ್ಟಾಯ್ತು, ಈಗ ನೀ ಬರೇ ಮಂತ್ರಾಟದ ನೀರ್ಬಿಟ್ರೆ ಸಾಕು ಅಂತ. ಎಷ್ಟು ಖುಷಿ ಆಯಿತು, ಎಲ್ಲರ ಮಕ್ಕೊಂಡು ಬರುತ್ತೆ ನೋಡಿ. ಹುಟ್ಟಿದ ಕಾಲಕ್ಕಿಂತ ಈಗಿನವರೆಗೆ ಮರಗಿದ್ದೆಲ್ಲ ಒಳ್ಳೆ ಫಲ, ಯಜ್ಞ ಮಾಡಿದ ಫಲ ಬಂತು. ಆ ಸ್ವಲ್ಪ ಆಸೆ ಜಾಸ್ತಿ ಆಯ್ತಲ್ಲ, ಇಷ್ಟು ಬಂದರೆ ಮತ್ತಷ್ಟರ ಆಸೆ. ಮತ್ತೆ ಈಗ ನಾಳೆ ಬರುತ್ತೋ ಇಲ್ಲೋ ಪರಾಯ, ಸಾಯೋ ಪರ್ಯಂತ ಈ ಚಿಂತನೆ ಇರಬೇಕಲ್ಲ. ಮತ್ತೆ ನಾವೇನ್ ಮಾಡೋದು, ಇವಾಗೇ ಕೊಟ್ಟು ಬಿಡು, ಸಾಯೋ ಪರ್ಯಂತ ಪ್ರತಿಯೊಂದು ದಿವಸ ಈ ಥರ ಏನೇನು ಕರ್ಮಗಳಾಗುತ್ತೆ, ಅಲ್ಲಲ್ಲಿ ಪ್ರಕಟ ಆಗುವ ನಿನ್ನ ರೂಪಗಳು ನಿನಗರ್ಪಿತ ಆಗಲಿ ಹರಿಯೇ. ಅಪ್ಪ ಆನಂದ ಆಯಿತು, ಇನ್ನಷ್ಟು ಆಸೆ. ಹಾಗಾದ್ರೆ ಹಿಂದೆ ಎಷ್ಟು ಜನ್ಮಗಳು ಬಂತು, ಮತ್ತೆ ಕೋಳಿ ಏನೇನು ಜನ್ಮಗಳಾದವೋ, ಕೋಟಿ ಕೋಟಿ ಜನ್ಮಗಳು, ಅದೆಲ್ಲ ಹಾಗೆ ಕೊಡಲ, ಹಾಗೆ ಕೊಡೋ, ಮುಂದೆಷ್ಟೋ ಕೊಡು ಅಲ್ಲ, ಎಲ್ಲಿಂದ ಎಲ್ಲಿಗೆ, ಎಂಡ್ ಎಂಡ್, ಮೊದಲನೇ ಜನ್ಮದಿಂದ ಕೊನೆಯ ಜನ್ಮ ಪರ್ಯಂತ ಎಲ್ಲ ಜನ್ಮ ಕೊಟ್ಬಿಡ್ಲ, ಆ ಕೊಡು ಕೇಳ್ತಾರೆ. ಅತ್ರ ಜನ್ಮನಿ ಪೂರ್ವ ಜನ್ಮ ಸುಚ ಉತ್ತರೇ ಚುತೈವೋ, ಹೀಗೆ ಆಗ್ಲಿ ಅಂದ್ರು. ಅಲ್ಲ ನೀವು ಅರಣ್ಯಕಾಚಾರ ಹೊಸ ಹುಟ್ಟಾಕಿದ್ದಾರಪ್ಪ, ಯಾರು ಹೇಳಿಲ್ಲ, ಯಾವ ಪ್ರವಚನಕಾರರು ಹೇಳಿಲ್ಲ ಅಂದ್ರೆ, ಭಾಗವತದಲ್ಲಿ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ, ಅದನ್ನೇ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇದನ್ನ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಕರ್ಮಸಂಘ ಅಂತ ಹೇಳ್ತಾರೆ. ಕರ್ಮದ ಗುಂಪುಗಳನ್ನು ಅರ್ಪಣೆ ಮಾಡಿ ಒಂದೊಂದು ಜನ್ಮದಲ್ಲಿ ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದ ಕರ್ಮದ ಗುಂಪನ್ನ ಹೀಗೆ ಕೃಷ್ಣಾರ್ಪಣ ಬಿಡಿ ಅಂತ ಮಧ್ವಾಚಾರ್ಯರು ಹೇಳಿಕೊಟ್ಟದ್ದು, ಅದನ್ನೇ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಖಪಟ್ಟದ್ದು ಮಾತ್ರ ಕೊಟ್ರೆ ಹೇಗೆ, ನಾನಾ ವ್ಯಾಧಿಗಳು ಬಂದಿತ್ತು ಶರೀರಕ್ಕೆ, ಮನಸ್ಸಿಗೆ ದುಃಖ ದುಗುಡ ಬಂದದ್ದು ಎಲ್ಲ ದೊಡ್ಡ ತಪಸ್ಸು. ಅನುಭವಿಪ ರೋಗಗಳೇ ಉಗ್ರ ತಪವು ಅಲ್ವಾ, ರೋಗ ಬರುತ್ತೆ, ಚಿಂತನೆ ಬರಲ್ಲ, ದುಃಖಪಟ್ಟದ್ದು ಯಾಕಿಲ್ಲ, ಬೇಕಾದಷ್ಟಿದೆ, ಅದು ದೇವರಿಗೆ ತಪಸ್ಸು ಎಂಬ ಚಿಂತನೆ ಬರಲಿಲ್ಲ, ಈಗ ಬರ್ತಾ ಇದೆ ಕೃಷ್ಣಾರ್ಪಣೆ ಬಿಟ್ಟು ಬಿಡಿ. ಹಾಗೆ ಸಾಯೋದು, ಸತ್ತ ಮೇಲೆ ನಮ್ಮ ಹೆಣ ಹತ್ಕೊಂಡು ಹೋಗೋದು, ಸ್ವಲ್ಪ ಸೀನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತಲ್ಲ, ನಾವು ಸತ್ತ ಮೇಲೆ ನಮ್ಮ ಹೆಣ ಕಟ್ಟಿ ಹಗ್ಗದಿಂದ ಕಟ್ಟಿ ಅದಕ್ಕೆಲ್ಲ ಹತ್ತಿ ಎಲ್ಲ ಇಟ್ಟಿರ್ತಾರೆ, ಮುಖದ ಮೇಲೆಲ್ಲ ಸ್ವಲ್ಪ ಅಕ್ಕಿ ಕಾಳು ಎಲ್ಲ ಹಾಕಿರ್ತಾರೆ. ಅಯ್ಯೋ ಯಾಕ್ರಿ ಹೀಗೆ ಹೇಳ್ತೀರಾ ಅಂತೀರಾ, ಚಿಂತನೆ ಮಾಡಲೇಬೇಕಂತೆ ಕಂಪಲ್ಸರಿ ಸ್ವಲ್ಪ. ಯಾವಾಗ ನೋಡ್ತೀರಿ ಗೊತ್ತಾ, ಯಾವಾಗ ಚಿಂತನೆ ಮಾಡ್ತೀರಿ, ಬೆಳಿಗ್ಗೆ ಎದ್ದು ಪೌಡರ್ ಹಚ್ತಾ ಆ ಕನ್ನಡಿ ಮುಂದೆ ನಿಲ್ತೀರಲ್ಲ, ಎಷ್ಟು ಚೆನ್ನಾಗಿದ್ದೀನಿ ಎಷ್ಟು ಚೆನ್ನಾಗಿದ್ದೀನಿ ಅಂತ ಆವಾಗ ಚಿಂತನೆ ಮಾಡಿ, ಮುಖದ ಮೇಲೆಲ್ಲ ಎಳ್ಳು ಅಕ್ಕಿ ಹಾಕಿದ್ದು ಕೆಟ್ಟದ್ದು ಯಾವ್ದು ಗೊತ್ತಾ ಜೀವನದಲ್ಲಿ, ಕೆಟ್ಟದ್ದು ಯಾವ್ದು ಗೊತ್ತಾ, ದೇವರ ಮರವೇ ಕೆಟ್ಟ, ಅದಕ್ಕಿಂತ ಕೆಟ್ಟದಿನ್ನು ಯಾವುದಿಲ್ಲ, ಇವೆಲ್ಲ ಬಹಳ ಒಳ್ಳೇದು. ಸರಿಯಪ್ಪ, ಅಲ್ಲ ನಾ ಸಂತೋಷ ಪಡ್ಬೇಕಂತೆ ಅಪ್ಪ, ಯಾಕಂದ್ರೆ ಎಷ್ಟೋ ಜನ ಯಾವ ಕರ್ಮ ಏನು ಇಲ್ಲದೆ ಬಿದ್ದು ಸತ್ತು ಹೋಗಿರ್ತಾರೆ. ಹಾಗಲ್ಲಪ್ಪ, ಮನಸ್ಸಲ್ಲಾದ್ರೂ ಹಾಗೆ ಹೆಣ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಚಿಂತನೆ ಮಾಡೋಣ, ನಾಲ್ಕು ಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಬಿಡಿಸಿಟ್ರಪ್ಪ, ಚೆನ್ನಾಗಿ ಸುಡ್ತಾ ಇದ್ದಾರೆ, ಒಂದು ಕಾಲು ತಂದು ಕಟ್ಟಿಗೆ ಹಾಕಿ ಚೆನ್ನಾಗಿ ಸುಡ್ತಾ ಇದ್ದಾರೆ, ಆ ಉರಿ ಮಧ್ಯೆ ಚೆನ್ನಾಗಿ ಸುಟ್ಟು ಹೋಗ್ತಾ ಇದೆ ಇದು. ಯಾವುದು ದಿನಾಲು ನೋಡಿ ನೋಡಿ ಸಂತೋಷ ಪಡುವ ಶರೀರ ಪಟ ಪಟ ಮುರಿದೋಗ್ತಾ ಇದೆ. ಚೆನ್ನಾಗಿ ಚಿಂತನೆ ಮಾಡಿ, ಕೃಷ್ಣ ನಿನಗರ್ಪಿತ ಅಂದ್ರೆ ಯಾಕೆ, ಯಜ್ಞ ಅವೃತ ಸ್ನಾನ ಇದು, ಯಜ್ಞ ಶೇಷ ಇದು, ಈ ಶೇಷವನ್ನು ರುದ್ರದೇವರು ಕೊಡಬೇಕು. ನಾವು ಸತ್ತಾಗ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ, ನಾವು ಸತ್ತಾಗ ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ ಏನ್ ಸಂಧಾನ ಇದೆ ಅಂತ ಹೇಳಲ್ಲ, ಯಾಕೆ ನಾವೇ ಹೇಳ್ಕೊಟ್ಟಿರಲ್ಲ, ನಮಗೆ ಗೊತ್ತಿಲ್ಲ, ಇವಾಗ ಗೊತ್ತಾಯ್ತು. ಈಗ ಗೊತ್ತಾದ್ರೂ ಕೂಡ ಒಂದು ವೇಳೆ ಮಕ್ಕಳು ಬಂದ್ರೆ ಇಲ್ಲಿಗೆ ಯಾವಾಗ ಸಂಡೇ ಕರ್ಕೊಂಡು ಬರ್ತೀರಾ, ಅವರು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಅಮ್ಮ ನಾಳೆ ನಾ ಬರ್ತೀನಿ, ಏ ಹುಡುಗರ ಹುಡುಗರಿ ಆಗಿರ್ರಿ, ನಿಮ್ಗೆ ಇವಾಗಲ್ಲ ರಿಟೈರ್ ಆದ್ಮೇಲೆ ಮಾಡ್ಬೇಕಾಗಿದ್ದು, ಅಷ್ಟೊಮ್ಮೆ ನಾವೇ ಹೋಗ್ಬಿಡ್ತು. ನಾ ಸತ್ತ ಕಾಲಕ್ಕೆ ಚೂರು ಅನುಸಂಧಾನ ಇರಲ್ಲ ಅವರಿಗೆ, ಸೆಳೆದ ಹಾಕ್ಬಿಡ್ತಾರೆ ಆಚೆ ಕಡೆಗೆ, ಅಲ್ಲಿ ಹಾಕಿದ ಕೂಡಲೇ ಬೆಂಗಳೂರಲ್ಲಿ ನೋಡಿದ್ದೀರಾ ಯಾರಾದರೂ ಪಾಪ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇರಲ್ಲ, ಗಂಡಸು ನೋಡಿರ್ತೀರಾ. ಆ ಸ್ಮಶಾನ ಗುಡಿಗೆ ಹೋದ್ರೆ ಬೆಂಗಳೂರಲ್ಲಿ ಮಾತ್ರ ಸಾಯಬಾರ್ದು, ನಿಜವಾಗ ನಾನು ಹಂಗಪ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊರಟೋಬೇಕು ಇಲ್ಲಿಂದ. ಬೆಂಗಳೂರಲ್ಲಿ ಸತ್ತರೆ ಬಹಳ ಭೀಕರ ದುರ್ಗತಿ, ಅದು ಹೋದವ್ರು ಹೆಂಗಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ. ಅಲ್ಲಿ ಅವ್ರು ನೋಡಿದ್ರೆ ಆ ಸೋಫಾ ಬಿಡ್ತಾರ ಹಾಕ್ಬಿಡ್ತಾನೆ ಕಟ್ಟಿಗೆ ಎಲ್ಲ ಅವನೇ ಹಿಂದೆ ಸುಟ್ಟವರ ಬೂದಿ ಎಲ್ಲೂ ಅಲ್ಲೇ ಬಿದ್ದಿರುತ್ತೆ, ಅದರ ಮೇಲೆ ಕಟ್ಟಿಗೆ ಇಟ್ಟಿರ್ತಾರೆ. ಅದರ ಮೇಲೆ ಇವರು ಹೋಗಿ ಮಲಗಿಸಿದ ಕೂಡಲೇ ಅವನು ಪ್ಯಾಂಟು ಶರ್ಟು ಬೂಟು ನಿನ್ನ ಕುಡಿದಂತ ತೀರ್ಥದ ವಾಸನೆ ಎಲ್ಲ ಭೀಕರ ವಾಸನೆ ಇರುತ್ತೆ ಅಲ್ಲಿ. ಇವರು ಮಲಗಿಸೋದ್ರೊಳಗೆ ಯಾವನೇ ಕರ್ಕೊಂಡು ಬಂದು ಮಲಗಿಸ್ತಾನೆ, ಚೂರು ತಡ ಅಂತ ಬೆಂಕಿ ಅವನೇ ಕೊಟ್ಬಿಡ್ತಾನೆ.
ಅದು ಪೂರ್ತಿ ಆಗುತ್ತೆ ನೋಡಲ್ಲ, ಅದೇ ರೆಡಿ
ಇಲ್ಲ ಅಷ್ಟು ಇರಲ್ಲ, ಅಂತ ಭೀಕರ ಪರಿಸ್ಥಿತಿ. ಹಾಗಾದ್ರೆ ಏನಾಗ್ಬೇಕು, ಎಷ್ಟು ಚೆನ್ನಾಗಿ ಆಗಬೇಕು ಅಂತ ಅಲ್ಲ, ಎಷ್ಟು ಚೆನ್ನಾಗಿ ಆಗಬೇಕು ಅಂದ್ರೆ ಆ ಸ್ಥಳ ಗೋಮಯದಿಂದ ಶುದ್ಧ ಮಾಡಿ ಅಲ್ಲಿ ವಿಶೇಷವಾಗಿ ಗರ್ಭಗಳಿಂದ ಏನು ಹೋಮಕುಂಡ ರಚನೆ ಮಾಡ್ತೀವಿ ಆ ಥರ ಮಾಡಿ ಅಲ್ಲಿ ಈ ಅಗ್ನಿ ಪ್ರತಿಷ್ಠಾಪನ ಮಾಡಿಕೊಂಡು ಆಹುತಿಗಳನ್ನು ಕೊಟ್ಟು ವಿಶೇಷ ದಹನ ಮಾಡಬೇಕದು, ತುಪ್ಪ ಸಹಿತವಾಗಿ ಮಾಡಬೇಕು, ಅದ್ಭುತವಾಗಿ ಮಾಡಬೇಕು. ಅದನ್ನ ಮನೆಯಿಂದ ಶುರು
ಮಾಡಬೇಕು,
ಹೆಣ ಹೊತ್ತುಕೊಂಡು ಹೋಗುವಾಗ ಮನೆಯಿಂದ ಶುರು ಮಾಡಬೇಕು ಪಿಂಡ ಪ್ರದಾನ. ಯಾಕೆ ನೀವೆಲ್ಲ ಹೇಳ್ತೀರಾ ಅಂದ್ರೆ ನಾನು ಪುರೋಹಿತನೂ ಹೌದು, ಈಗಲ್ಲ ಹಿಂದೆ ಬಿಟ್ಟಿದ್ದೇನೆ, ಇವಾಗ ಪೌರೋಹಿತೆಲ್ಲ ಬಿಟ್ಟಿದ್ದೇನೆ, ಮಾಡಿಸಿದ್ದೆ ಇಬ್ಬರಿಗೆ ಮಾಡಿಸಿದ್ದೆ, ಆ ಥರ ಪೂರ್ಣ ಶಾಸ್ತ್ರ ಪ್ರಕಾರ ಮಾಡಿಸಿದ್ದೆ ಅಲ್ಲ. ಆದ್ಮೇಲೆ ಮಾಡಿಸ್ಬಾರ್ದು ಅನ್ಸುತ್ತೆ, ಯಾಕಂದ್ರೆ ಯಾರಿಗೂ ಆಸಕ್ತಿ ಇರಲ್ಲ, ಸುಮ್ಮನೆ ಒಣ ಹೋಗ್ತಾ ಇರ್ತಾರೆ, ನಮಗೆ ಪಾಪ ಬರುತ್ತೆ, ಆ ಸತ್ತವರೆಲ್ಲ ನಮ್ಮನೆ ಮೇಲೆ ಬಂದು ಕೊಡ್ತಾರೆ, ಇವ್ರು ಸರಿ ಮಾಡಲ್ಲ, ನಾವು ಹೇಳಿದ್ರೆ ಕೇಳಲ್ಲ, ಅವರಿಗೆ ಸಂಗತಿ ಆಗಲ್ಲ, ಅವರೆಲ್ಲ ಬಂದು ಪುರೋಹಿತರ ಮನೆ ಮೇಲೆ ಕೊಡ್ತಾರೆ, ಯಾಕೆ ಬಂದಿದ್ದು ಕರ್ಮ ಅಂತ ಬಿಟ್ಟದ್ದಾಯಿತು. ಆದರೆ ಈ ಥರ ಸರಿಯಾಗಿ ಆಗಬೇಕು, ಆನಂದ ಆಗತ್ತೆ, ಆ ಪರಕರ್ಮ ಮಾಡೋದೇ ಆನಂದಕರ, ಅಷ್ಟು ಚೆನ್ನಾಗಿರುತ್ತೆ. ಸರಿಯಪ್ಪ ಹೇಗಾಗುತ್ತೋ ಗೊತ್ತಿಲ್ಲ, ಸತ್ತ ಮೇಲೆ ಹೇಗಾಗುತ್ತೋ ನಿಮ್ಗೆ ಕನ್ಫರ್ಮೇಶನ್ ಗೊತ್ತಾ? ಇಲ್ಲಲ್ಲ, ಈಗಂತೂ ಅನುಸಂಧಾನ ಮಾಡಿದರೆ ಆಯ್ತಲ್ಲ, ನಾವು ಸತ್ತದ್ದು ಸತ್ತ ಮೇಲೆ ಒಳ್ಳೆ ಕರ್ಮಗಳೆಲ್ಲ ಚೆನ್ನಾಗಿ ಆಯಿತು ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ಕೃಷ್ಣಾರ್ಪಣ ಅಂದ್ಬಿಡಿ. ಆ ಹೆಣ ಸುಟ್ಟದ್ದು ಹರೇ ನಿನಗೆ ಯಜ್ಞ ಅಂತ ನಿತ್ಯ ಸಮರ್ಪಣೆ ಮಾಡಿ. ಅಲ್ರಿ ಹೊಸದೇನೋ ಹೇಳ್ಕೊಡ್ತಾ ಇದ್ದೀರಾ, ಆಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ ಹೇಳ್ತಾರೆ, ನಿತ್ಯವೂ ನೀವು ಚಿಂತನೆ ಮಾಡಬೇಕು, ಹೆಣ ಸುಟ್ಟದ್ದು ನೀವು ಚಿಂತನೆ ಮಾಡಿ ಕೃಷ್ಣಾರ್ಪಣೆ ಬಿಡಿ. ಯಾಕೆ ಅವಾಗ ಬಿಡ್ಲಿಕ್ಕೆ ನಿಮಗಾಗಲ್ಲ, ನಿಮ್ಮವರು ಬಿಡಲ್ಲ, ಆದ ಕಾರಣ ಇವಾಗ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಹೌದು, ಶರೀರ ಯಜ್ಞಶೇಷ, ಯಜ್ಞಶೇಷ ರುದ್ರ ಭಾಗ, ರುದ್ರದೇವರೇ ಕೊಡ್ಬೇಕು ತಾನೆ. ಆದ್ದರಿಂದ
ಜೀವ ಇದ್ದಾಗೆ
ಸುಡೋಕ್ ಮುಂಚೆ ಅಲ್ಲ, ನಾನು ಸತ್ತ ಮೇಲೆ ಹೀಗಾಗುತ್ತೆ ಅಂತ ಚಿಂತೆ ಮಾಡಿ ಅದು ರುದ್ರದೇವರಿಗೆ ಅರ್ಪಣೆ ಇವಾಗಲೇ ಕೊಟ್ಬಿಡೋದು. ಇನ್ ಫ್ಯೂಚರ್ ಕೆಲವರು ಇರ್ತಾರಲ್ಲ ಏನಾದರೂ ಗಿಫ್ಟ್ ಕೊಡಬೇಕು ಅಂದರೆ ಒಂದು ವರ್ಷ ಆದಮೇಲೆ ಫ್ಯೂಚರ್ ಚೆಕ್ ಕೊಟ್ಬಿಡ್ತಾರೆ, ಬ್ಲ್ಯಾಂಕ್ ಚೆಕ್ ಕೊಟ್ಬಿಟ್ಟು ಅದರ ಅದು ಮುಂದಿನ ಡೇಟ್ ಹಾಕೊಂಡ್ಬಿಡ್ತಾರೆ. ಹಾಗೆ ರುದ್ರದೇವರು ಮುಂದಿನ ಡೇಟ್
ಹಾಕೊಂಡ್ಬಿಡೋದು.
ರುದ್ರ ಅಂತರ್ಗತ ಅಗ್ನಿಯಂತರ್ಗತ ಅಲ್ಲಿ ರುದ್ರದೇವ ರುದ್ರ ಭೂಮಿ ಅದು, ರುದ್ರ ಅಂತರ್ಗತ ಪರಶುರಾಮ ಬಿಂಬಮೂರ್ತಿ ನಿನಗೆ ಅರ್ಪಿತಾರೆಯೇ ಅಂದ್ರೆ ಸಾಕು, ತಗೊಂಡ್ಬಿಡ್ತಾರೆ. ಸರಿ ಅವೆಲ್ಲ ಬೇಡ, ಹೆಚ್ಚು ಹೋಗ್ಬೇಡ, ಬಿಂಬನಿಗೆ ಹೇಳಿಬಿಟ್ರೆ ಅವನು ಅಡ್ಜಸ್ಟ್ ಮಾಡ್ಕೊತಾನೆ, ಅಗ್ನಿ ಯಾವ ಪ್ರತಿಷ್ಠೆ ಮಾಡಬೇಕು ಏನು ಮಾಡಬೇಕೆಲ್ಲ ಅವ್ನು ನೋಡ್ಕೊತಾನೆ ಅಲ್ವಾ. ಸರಿ ಮುಂದೆ ಹೇಳ್ತಾರೆ, ಕಿಂ ಪುನರ ಬಹುಭಾಷಿತೇನ, ಸಮಯ ಎಷ್ಟಾಯ್ತು
ಇಲ್ಲ ಇನ್ನೂ ಟೈಮ್,
ಕಿಂ ಪುನರ ಬಹುಭಾಷಿತೇನ ಶರೀರ ಜಂತಮಾನಸ ವಾಕ್ಯಮಸ್ತುತ ವೇಷ ತಂದದ ವೇಷ ಸರ್ವ ವಿಧ. ತುಂಬ ಹೇಳಿದ್ರು, ಕೊನೆಗಂದ್ರು ಸ್ವಾಮಿ ತುಂಬ ಹೇಳಿದೆ, ಇವೆಲ್ಲ ಯಾಕೆ ಎಲ್ಲ ಸೇರಿಸಿ ಒಂದು ಮಾತಲ್ಲಿ ಹೇಳ, ಶಾರೀರಿಕ ಮಾನಸಿಕ ವಾಚಿಕ ಸಕಲ ಕರ್ಮಗಳು ಮೊದಲನೇ ಜನ್ಮದಿಂದ ಕೊನೆಯ ಜನ್ಮವರೆಗೂ ಸಕಲ ಕರ್ಮಗಳು ಅಲ್ಲಿ ಹುಟ್ಟಿದ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ ಕ್ಲೀನ್ ಬೋರ್ಡ್, ಇದೇ ನನ್ನ ವಿಧಿ, ಹಾಗೆ ಅರ್ಪಣೆ ಮಾಡಬೇಕು ಎಲ್ಲ ಸೇರಿ. ಇವಾಗ ಎಲ್ಲ ಅರ್ಪಣೆ ಕ್ಷಣ ಕ್ಷಣಕ್ಕೂ ಮಾಡ್ತಾ ಬರಬೇಕು, ಹಾಗಲ್ಲದೆ ಮಧ್ಯೆ ಬಿಟ್ಟದ್ದಿದ್ದರೆ ಎಲ್ಲ ಸೇರಿ ಮತ್ತು ಕೃಷ್ಣ ಅರ್ಪಣಾನ ಬೇಕು. ಇಷ್ಟು ಮಾಡಿ ಏನು ಇಷ್ಟೆಲ್ಲ ಹೇಳಿದ್ರಲ್ಲ, ಎಷ್ಟು ಸಾಹಿತ್ಯ ಹೇಳ್ತೀರಿ ಮಾಡಿ?
ಹತ್ತನೇ ತಾರೀಕು ಶುರು
ಒಂದು ಆರ ವಾರ ಆಯ್ತು,
ಜುಲೈ ಹತ್ತಿಂದ ಹತ್ತನೇ ತಾರೀಕು ಶುರು ಮಾಡಿದ್ದು, ಇಲ್ಲಿ ಇಲ್ಲಿ ಶುರು ಮಾಡಿದ್ದು ಹತ್ತರಿಂದ ಅಂದೆ.
ಸರಿಯಪ್ಪ
ಆಯ್ತು, ಹತ್ತರಿಂದ ಲೆಕ್ಕ ಹಾಕಿದ್ರೆ
ಹದಿನೈದು ದಿವಸ ಆಯ್ತು,
ಇಪ್ಪ ಹದಿನೆಂಟು ದಿವಸ, ಹದಿನೆಂಟು ದಿವಸ ಆಯ್ತು,
ಹದಿನೆಂಟು ದಿವಸ ಆಯ್ತು. ಹತ್ತು ದಿವಸದಿಂದ ಇಷ್ಟೆಲ್ಲ ಹೇಳಿದ್ರಲ್ಲ, ಇದಕ್ಕೇನು ಹೆಸರು? ಅಲ್ಲ, ಗ್ರಂಥದ ಹೆಸರು ಅಧ್ಯಾತ್ಮದ ಹೆಸರಂದೆ, ಈ ಚಿಂತನೆಯ ಹೆಸರು ಎಂತ ಹೇಳ್ತಾರೆ ಅವ್ರ ಮಾತಲ್ಲೇ ಕೇಳೋಣ. ಬಿಂಬ ಪೂಜನ ಮೇವ ಮೇವ ಹಿ ಉರ್ವತೋ ನ ಚ ಪಾತಕಂ. ಇದು ಬಿಂಬ ಪೂಜಾ ಅಂತ ಹೆಸರು, ಇದನ್ನು ಮಾಡುವಂಥವರಿಗೆ ಪಾಪದ ಲೇಪವೇ ಬರಲ್ಲ, ಸುಟ್ಟು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದುಷ್ಟ ಕರ್ಮಜ ಮಪ್ಯ ಕರ್ಮಜ ಮಂತಿಕಂ ಪ್ರತಿ ಗಚ್ಚತಿ. ಭಾರತ ಕರ್ಮಾನುಸಾರ ದುಷ್ಟಕರ್ಮ ಆದರೂ ಮಾಡಬೇಕಾದ ಬಿಟ್ಟಿದ್ರು ಕೂಡ ಅವೆಲ್ಲರೂ ಕೂಡ ಭಗವಂತ ಸುಟ್ಟು ನರಕಕ್ಕೆ ಹೋಗದಂತೆ ಮಾಡಿಬಿಡುತ್ತಾನೆ. ಹೇಳ್ತಾರೆ ಸ್ವಾಮಿ, ನಮ್ಮ ನಮ್ಮ ಸಾಧನೆ ಜಾಸ್ತಿ ಆಗಿದೆ, ನಮ್ಮ ಪಾರಾಯಣ ಕಟ್ಟೆ ಜಾಸ್ತಿ ಇದೆ, ಅವರವರ ಪಾರಾಯಣ ಮಾಡುವ ಕಟ್ಟೆ ಜಾಸ್ತಿ ಇದೆ, ನಮ್ಮ ನಮ್ಮನ್ನು ಏನು ನಿತ್ಯ ಕರ್ಮಗಳೇ ಜಾಸ್ತಿ ಇವೆ, ನೀವು ಮಾಡಿದ್ದು ಮತ್ತು ಜಾಸ್ತಿ ಆದರೆ ಅದೆಲ್ಲಿ ಮಾಡೋದು ಅಂದರೆ ಹೇಳುತ್ತಾರೆ, ಇದು ಸಿಗೋದೇ ಬಹಳ ದುರ್ಲಭವಯ್ಯ, ಇದು ಮೊದಲು ಮಾಡಿ ಅಂತ ಹೇಳುತ್ತಾ ಇದ್ದಾರೆ. ಮಿನಿಮಮ್ ಕಂಪಲ್ಸರಿ ಆದದ್ದು ಹೇಳ್ಕೊಡ್ತಾ ಇದ್ದೀವಿ, ನೀವು ಮಾಡೋದೆಲ್ಲ ಚೂರು ಪಕ್ಕಕ್ಕಿಟ್ಟು ಅದರಲ್ಲಿ ಚೂರು ಚೂರು ಮಾಡಿ ಪೂರ್ಣ ಆಗಿಬಿಡುತ್ತೆ ಅಂತ ಹೇಳುತ್ತಾರೆ. ಏತದತ್ರ ಸುದುರ್ಲಭಂ, ದುರ್ಲಭಮಲ್ಲ ಸುದುರ್ಲಭ, ಸಿಗೋದೇ ಇಲ್ಲ ಇದು. ಹೌದಲ್ಲ, ನೀವೇ ಹೇಳಿ, ಸಿಕ್ತಾ? ಎಷ್ಟು ವರ್ಷ ಬದುಕಿದ್ದೀವಿ, ಸಿಕ್ತಾ? ಸಿಕ್ಕಿಲ್ಲ. ಏತದತ್ರ ಸುದುರ್ಲಭಂ ಭುವಿ ಭಾರತೇ ನರ ಜನ್ಮನ ಕ್ವಾಪಿ ನೈವ ಸಪಾತ ಕರ್ಮನ ಅಂತಿಕಂ ಪ್ರತಿ ಗಚ್ಚತಿ. ಈ ಚಿಂತನೆ ಮಾಡಿದವರು ಎಂದು ಕೂಡ ನರಕಕ್ಕೆ ಹೋಗೋ ಪ್ರಸಕ್ತಿಯೇ ಇಲ್ಲ, ಕನಸಿನಲ್ಲೂ ಹೋಗಲ್ಲ. ಇನ್ನ ಕೊನೆಗೆ ನನ್ನಂತವ್ರು ಹೇಳ್ತಾರೆ, ಇಲ್ರಿ ನೀವು ಇಷ್ಟು ಹೇಳಿದ್ರು ಕೂಡ ನಮಗೆ ಕೇಳಿ ಬಿಟ್ಟು ಅಭ್ಯಾಸ ಆಗಿದೆ, ನಾವು ಮಾಡಲ್ಲ. ಏನೋ ಪ್ರವಚನಕ್ಕೆ ಬರಬೇಕು, ಒಂದು ಗಂಟೆ ಕೇಳಬೇಕು, ಹೋಗ್ತಾ ಇರಬೇಕಪ್ಪ, ನೀವು ಹೇಳಿದ್ದೆಲ್ಲ ಮಾಡ್ತಾ ಹೋದ್ರೆ ನಮ್ಮ ಬದುಕೇನಾಗ್ಬೇಕಪ್ಪ, ಆಚಾರ ಮಾತು ಕೇಳಬಾರ್ದು ಅನ್ನೋ ನಿಶ್ಚಯ ಮಾಡ್ಕೊಂಡೇ ಬರ್ತೀವಿ ಅಲ್ವಾ? ಇಲ್ಲಿ ಬರೋದು ಹೇಗೆ? ಬಹಳ ಜನ ಹೇಳ್ತಾರೆ ಆಚಾರಿಗೆ ಬೇಕಾದಷ್ಟು ಹೇಳ್ತಾರೆ, 20 ಜನ ಆಚಾರ ಹೇಳ್ತಾರೆ, ಅವೆಲ್ಲ ಮಾಡ್ತಾ ಹೋದ್ರೆ ತಲೆ ಕೆಟ್ಟ ಹೋಗುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾರೆ, ಒಂದು ವೇಳೆ ಮಾಡದಿದ್ರೆ ಬಿಂಬ ಪೂಜನ ನಂತರ ನಚ ಮುಕ್ತಿರಸ್ತಿ ಹಿ ಕಶ್ಚಿತ್. ಅಪ್ಪನಾಣೆ, ಯಾರಿಗೂ ಮುಕ್ತಿ ಇರಲ್ಲ ಇದು ಮಾಡದಿದ್ರೆ ಅಂತ ಅರ್ಥ. ಪ್ರತಿಯೊಬ್ಬರು ಮುಕ್ತಿ ಹೋದವರೆಲ್ಲ ಇದು ಮಾಡಿದವರೇ, ಬ್ರಹ್ಮದೇವರೇ ಇದು ಮೊದಲು ಹಾಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಸರ್ವಮನ್ಯ ಅನುಷ್ಠಿತಂ ನನು ಚಿತ್ತ ಶೋಧನ ಪೂರ್ವಕಂ ಸಾಧನಂ ಭವತೀಹ ಪೂಜನ ಏವ ಸಂತತ ಮಾದರಾತ್ ಮೋದ ತೀರ್ಥ ನಿಬಂಧ ಏವ ಹಿ ಮಾನಮತ್ರ ಮಯೋದಿತೆ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಮಿಕ್ಕದೆಲ್ಲ ಕರ್ಮ ಮಾಡ್ತೀರಲ್ಲ, ಈ ಬಿಂಬ ಪೂಜನೆ ಮಾಡಬೇಕು, ಈ ಚಿಂತನೆ ಮಾಡಬೇಕು. ಚಿಂತನೆ ಮಾಡಬೇಕಾದ್ರೆ ಮನಃಶುದ್ಧಿ ಆಗಿರಬೇಕು. ಮನಃಶುದ್ಧಿ ಹೇಗಾಗುತ್ತೆ ಗೊತ್ತಾ? ನೀವು ಮಾಡು ಸಂಧ್ಯಾ ಪೂಜಾ ಎಲ್ಲ ಗುರುಮಂತ್ರ ಸುಳಾದಿ ಏನೇನು ಪಾರಾಯಣ ಮಾಡ್ತೀರಲ್ಲ, ಇವೆಲ್ಲ ಕರ್ಮ ಎಲ್ಲಿಗೆ ತಾತ್ಪರ್ಯ ಅಂದರೆ ಮನಸ್ಸು ಕ್ಲೀನ್ ಮಾಡೋದ್ರಲ್ಲಿ. ಮುಂದೇನು? ಮನಸ್ಸು ಕ್ಲೀನ್ ಆದ್ಮೇಲೆ ಇದು ಮಾಡಿ, ಶುದ್ಧವಾದ ಮನಸ್ಸಿನಿಂದ ಮಾಡಿ. ಹೌದಾ? ತುಂಬ ಹೇಳಿದ್ದೀರಾ, ನಮಗೆ ಪ್ರಮಾಣ ಬೇಕಲ್ಲ. ಇದಕ್ಕೆ ಪ್ರಮಾಣ ಏನು ಅಂದರೆ ಮೋದ ತೀರ್ಥ ನಿಬಂಧ ಏವಹಿ, ಮಧ್ವಾಚಾರ್ಯರ ಗ್ರಂಥವೇ ಇದಕ್ಕೆ ಪ್ರಮಾಣಪ್ಪ, ಹುಡುಕಿ ನೋಡಿ. ಅವಾಗೆ ಕೊನೆಗೆ ಸಮರ್ಪಣ ಮಾಡ್ತಾ ಇದ್ದಾರೆ. ಅವಧೂತ ಶಿರೋರತ್ನ ಜಯತೀರ್ಥ ವಿನೋದತಃ ಪ್ರಸನ್ನ ಶ್ರೀಹರಿ ದದ್ಯಾತ್ ಸದಾಂ ಸರ್ವಮಪೇಕ್ಷಿತಂ. ಅವಧೂತ ಶಿರೋರತ್ನ, ಒಂದೇ ದಿವಸ ಹೇಳಿದ್ದೆ, ಯಾರಾದರೆ ಯಾರ ಶಿರೋರತ್ನ ಅವಧೂತ ಕಿತ್ತು ತೆಗೆದರೋ ಅರ್ಜುನ ಅವನೇ ನಾನು, ಅಶ್ವತ್ಥಾಮಾಚಾರ್ಯ ಒಳಗೆ ನಿಂತು ಮಾಡಿಸಿದ್ದು. ಅವಧೂತ ಶಿರೋರತ್ನ ಜಯತೀರ್ಥ ವಿನೋದತಃ, ಇನ್ನೊಂದು ಅರ್ಥವೂ ಇದೆ. ಇವರ ಹೆಸರು ಜಯತೀರ್ಥ ಅಂತ, ಇವರು ತಮ್ಮನ ತಾವು ಅವಧೂತ ಶಿರೋರತ್ನ ಅಂತ ಯಾಕೆ ಹೇಳ್ಕೊಂಡ್ರು ಅಂದ್ರೆ, ನಾನು ಅವಧೂತರಲ್ಲಿ ಶಿರೋರತ್ನ ಅಲ್ಲ, ನನ್ನ ರತ್ನ ಕಿತ್ತು ತೆಗೆದ್ರಯ್ಯ ಅದನ್ನ ಹೇಳ್ಕೊಡ್ತಾ ಇದ್ದೇನೆ. ಯಾರ ಶಿರೋರತ್ನ ಕಿತ್ತು ತೆಗೆದ್ರು ಅದು ನಾನು ಅಂತ ಒಂದು ತಮ್ಮ ಪರಿಚಯ ಮಾಡಿಕೊಂಡ್ರು. ಇನ್ನೊಂದೇ ಯಾವುದು ಅಂದ್ರೆ, ಇವರು ಮನೆ ಬಿಟ್ಟು ಹೊರಟ ಕೂಡಲೇ ದೇವತೀರ್ಥರು ಅಡ್ಡ ಬಂದರು. ಅಂದ್ರೆ ತೀರ್ಥಯಾತ್ರೆ ಹೊರಡುತ್ತೇನೆ ಅಂದರು. ಬೇಡ, ನೀವು ಇಲ್ಲಿ ಮುನಿವಳ್ಳಿಯಲ್ಲೇ ಇದ್ದುಕೊಂಡು ಪಾಠ ಪ್ರವಚನ ಮಾಡಿ. ಅಲ್ಲ, ನನ್ನ ಪಾಠ ಪ್ರವಚನ ಇಲ್ಲಿ ಯಾರು ಕೇಳ್ತಾರೆ? ನಾ ಕೇಳ್ತೀನಿ ಅಂತ ಸರ್ಪರೂಪದಲ್ಲಿ ಜಯತೀರ್ಥರು ಬಂದರು. ಈಗಲೂ ಅವರ ಬೃಂದಾವನದ ಮೇಲೆ ಸರ್ಪರೂಪದಲ್ಲಿ ಆಕಾರ ಇರುತ್ತೆ. ಜಯತೀರ್ಥರ ಸನ್ನಿಧಾನ ವಿಶೇಷ ಅಲ್ಲಿ. ಕೇಳ್ತಾರೆ, ನಾನಿದು ಮಾಡಿದ್ದು ಯಾವುದಕ್ಕೆ ಗೊತ್ತಾ? ಅವಧೂತ ಶಿರೋರತ್ನ ಜಯತೀರ್ಥ ವಿನೋದಕಃ. ಅವಧೂತರಲ್ಲಿ ಶಿರೋರತ್ನರಾದ ಜಯತೀರ್ಥರ ವಿನೋದಕ್ಕಾಗಿ ಮಾಡಿದ್ದು ನಾನು. ಯಾಕೆ ಎದುರಿಗೆ ಕೊಟ್ಟಿದ್ದು ಜಯತೀರ್ಥರು, ಅವರು ಸಂತೋಷ ಪಡಲಿ ಅಂತ ಮಾಡಿದೆ. ಅವಧೂತ ಶಿರೋರತ್ನ ಜಯತೀರ್ಥ ವಿನೋದಕಃ ಪ್ರಸನ್ನ. ಈ ರೀತಿಯಾದಂತಹ ಅದ್ಭುತವಾದ ಅಮೃತದಿಂದ ಪ್ರಸನ್ನನಾದ ಶ್ರೀಹರಿ ಯಾರ್ಯಾರಿದನ್ನ ಓದಿ ಅನುಷ್ಠಾನಕ್ಕಿಡುತ್ತಾರೋ, ಸದಾಂ ಸರ್ವಂ ಅಪೇಕ್ಷಿತಂ, ಅವರ ಎಲ್ಲ ಅಪೇಕ್ಷಿತಗಳನ್ನ ಭಗವಂತ ಪೂರ್ಣ ಮಾಡಲಿ ಹೇಳ್ತಾರೆ. ಇದು ಯಾವುದಿದು ಅಂದ್ರೆ, ಭವರೋಗ ಔಷಧಂ ದಿವ್ಯಂ. ದೇವತೆಗಳಿಗೆ ಸಂಬಂಧಪಟ್ಟದ್ದಯ್ಯ, ದೇವತೆಗಳು ತಗೊಳ್ಳುವಂಥದ್ದು ಯಾವುದು? ಭವರೋಗ ಔಷಧ. ಈ ಭವರೋಗಕ್ಕೆ ಔಷಧ ಇದು. ಭಜಮಾನ ಪುನಃ ಪುನಃ, ಮತ್ತೂ ಮತ್ತು ತಗೋಬೇಕಂತೆ. ಪುನಃ 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 ಇದು ಕುಡಿತಾ ಇದ್ರೆ ಒಂದು ಸಲ ಕೇಳಿದ್ರೆ ಮರೆತು ಹೋಗ್ತೀವಿ ನಾವು. ಸದಾ ಸದಾ ಇದು ಚಿಂತನೆ ಮಾಡ್ತಾ ಇರಬೇಕು. ಭವರೋಗ ಔಷಧಂ ದಿವ್ಯಂ ಭಜಮಾನ ಪುನಃ ಪುನಃ, ಬಿಂಬ ಪೂಜನ ಸನ್ನಂತೆ ಭಜಂತಿ ಪುನರ್ಭವಂ. ಬಿಂಬ ಪೂಜಾ ಅಂತ ಹೆಸರಿರುವಂತಹ ಈ ಔಷಧವನ್ನ ನಿತ್ಯ ಯಾರು ಸ್ವೀಕಾರ ಮಾಡುತ್ತಾರೆ ಅವರಿಗೆ ಮತ್ತು ಈ ಸಂಸಾರದಲ್ಲಿ ನೀಚ ಜನ್ಮಗಳು ಬರೋದೇ ಇಲ್ಲ, ಉತ್ತಮ ಜನ್ಮದಿಂದ ಮುಂದೆ ಹೋಗ್ಬಿಡುತ್ತಾರೆ. ಇನ್ನ ಹೇಳ್ತಾರೆ, ನಂದತೀರ್ಥ ಪ್ರಬಂಧಾಖ್ಯ ಸುಧಾ ಸಿಂಧು ವಿಹಾರಿಣ ಬಾಂಧವಾಹ ಯದ್ವೃತೌ ದೋಷಂ ಯಾಂತೇವಾಂತರ ಚಿಂತಕ. ಮಧ್ವಾಚಾರ್ಯರ ಗ್ರಂಥಗಳಲ್ಲಿ ಚೆನ್ನಾಗಿ ವಿಹಾರ ಮಾಡಿ ಯಾವ ಮೂಲೆಯಲ್ಲಿ ಏನೇನಿದೆ ಅಂತ ತಿಳ್ಕೊಂಡವರು ಖಚಿತವಾಗಿ ಈ ಒಂದು ನನ್ನ ಗ್ರಂಥ ಕೇಳಿದರೆ ಒಳಗೊಳಗೆ ಆನಂದ ಪಡುವುದು ಖಚಿತ ಅಂತ. ಸರಿ, ಅಂಥವರಿಗೆ ಆಗಲಿಲ್ಲ, ಒಗ್ಗರಣೆ ಕೊಡೋರು ಅವಾಗೂ ಇದು. ಎಲ್ಲ ಸಜ್ಜನರಿಗೂ ಈ ಪಕ್ಕದಲ್ಲಿ ಕಾಟ ಕೂತೇ ಇರುತ್ತೆ, ಯಾರನ್ನ ಬಿಡಲ್ಲ, ಎಲ್ಲರನ್ನ ಬೈತಾರೆ, ಎಲ್ಲರನ್ನ ಇದು ಮಾಡ್ತಾರೆ. ಅವರ ಸಾಧನ ಸರ್ವಸ್ವವೇ ಅದು, ಅವರ ಮೇಲೆ ಎಲ್ಲ ಕಲ್ಲೊಗದೆ ಮಾಡ್ತಾ ಇರ್ತಾರೆ. ಎಂಥವರ ಮೇಲೆ ಎಂಥ ನಿಂದ ಹಾಕ್ಲಿಕ್ಕೂ ಸಿದ್ಧ, ಬಾಯಿ ಹಾಗೆ ಇರುತ್ತೆ. ನಿಮಗೆ ಗೊತ್ತಲ್ಲ, ಬೆಂಗಳೂರು ಅರ್ಧ ಪುಣ್ಯ ಅರ್ಧ ಪಾಪ. ಸಾಧನೆ ಮಾಡ್ಕೊಳ್ಳಿಕ್ಕೆ ಇಲ್ಲೇ ಬರ್ಬೇಕು, ಚೆನ್ನಾಗಿದೆ, ಹಾಳಾಗ್ಬೇಕಾ ಇಲ್ಲೇ ಬರ್ಬೇಕು. ಅಂಥವ್ರು ಸಿಗ್ತಾರೆ. ಯಾರು ನೀವು ಅಯ್ಯೋ ಇವರು ಚೆನ್ನಾಗಿ ಹೇಳ್ತಾರೆ ಹೇಗೆ ಮಾಡಿದ್ರೆ ಯಾರು ಬೇಕಂದ್ರಿ? ಅಯ್ಯೋ ರಾಮ ಅವ್ರ ಕುರಿತ ನಾನು ಹೇಳ ಬಾ ತರಿಕಾಠ ಮಾಡ್ತಾರೆ, ಹೌದಾ? ಈ ತರ ಇದ್ದವರಿಗೆ ದೂರ ಇರಿ. ಹೇಳ್ತಾ ಇದ್ದಾರೆ, ಸುಪುಣ್ಯ ಭಾರತಾರಣ್ಯ ಏ ವಿಜ್ಞಾನ ವಿವರ್ಜಿತ. ಈ ಭಾರತ ಅರಣ್ಯ ದೊಡ್ಡ ಜ್ಞಾನಿಗಳ ಬೀಡಯ್ಯ, ಇಲ್ಲಿ ಭಗವಂತನ ಎಚ್ಚರ ಇಲ್ಲದ ಪ್ರಾಣಿಗಳು ತಿರುಗ್ತಾ ಇವೆ ಅರಣ್ಯದಲ್ಲಿ. ದುಶ್ಶಾಸ್ತ್ರ ದೂಷಿತಾತ್ಮನ, ಬೇರೆ ದುಶ್ಶಾಸ್ತ್ರ ಅಲ್ಲ, ಸತ್ಯಾಸ್ತ್ರವನ್ನೇ ದುಷ್ಟವಾದ ರೀತಿಯಲ್ಲಿ ಓದಿರ್ತಾರೆ. ಅವರು ಮನಸ್ಸೆಲ್ಲ ಕಟ್ಟಿರುತ್ತೆ. ಕಿಮ್ಮಾಂ ನಿಂದಂತಿ ದುರ್ಬಲ, ನನ್ನ ನಿಂದ ಮಾಡ್ತಾರಯ್ಯ. ಅಯ್ಯೋ ಸಾಕು ನೋಡ್ರಿ, ಏನೋ ಅಧ್ಯಾತ್ಮ ರಸರಂಜನೀಯತೆ ಓದಿದ್ದೀರಾ ನೀವು? ನೋಡ್ರಿ, ಕಾಲಿಗೆ ನೀರಾಕಿದ್ರೆ ದೇವರು ನೀರಂತೆ, ಮುಖ ತೊಳೆದ್ರೆ ದೇವರು ತೊಳೆಯುವುದಂತೆ, ವಿಚಿತ್ರ ನೋಡ್ರಿ. ಇಂತಿಂತ ಹುಚ್ಚುಚ್ಚೆಲ್ಲ ಹರಟೆ ಹೇಳ್ಕೊಟ್ಟು ಜನರನ್ನೆಲ್ಲ ಮರಳು ಮಾಡ್ತಾ ಇದ್ದಾರೆ ಅಂತ ಇವ್ರ ತಲೆ ಮೇಲೆ ಕಲ್ಲು ಹಾಕಿದ್ರಲ್ಲ, ಇವ್ರ ತಲೆ ಮೇಲೆ ಕಲ್ಲು ಹಾಕಿದ್ರು. ಇವಾಗ ನಮ್ಮ ಮೇಲೆ ಹಾಕೋದ್ರಲ್ಲಿ ಏನು ಆಶ್ಚರ್ಯ? ಏನು ಆಶ್ಚರ್ಯ ಇಲ್ಲ. ತುಂಬಾ ಮಧ್ವಾಚಾರ್ಯರ ಕಾಲದಿಂದ ಪರಂಪರೆ ಬಂದಿದೆ. ಅವರು ಸತ್ಸಂಪ್ರದಾಯ ಪ್ರವರ್ತಕರು, ಆ ಸಂಪ್ರದಾಯ ಹಾಗೆ ಬರ್ತಾ ಇದೆ. ಮಧ್ವಾಚಾರ್ಯರು ಸಮುದ್ರ ಸ್ನಾನಕ್ಕೆ ಬಂದು ಆ ತೆರೆ ಅಪ್ಪಳಿಸಿದರೆ ಅವರು ಬೀಳಲ್ಲ, ಎಲ್ಲರೂ ಬಿದ್ದಂತೆ ಅವರು ನಟನೆ ಮಾಡಿದರೆ ಅಯ್ಯೋ ಜಗದ್ಗುರುಗಳು ಒಂದು ಚಿಕ್ಕ ಅಲೆಗೆ ಬಿದ್ದು ಉರುಳಿದನ್ನು ನೋಡಪ್ಪ ಅಂತ ನಕ್ಕರಂತೆ. ಮಧ್ವಾಚಾರ್ಯರಿಗೆ ಒಗ್ಗರಣೆ ಕೊಟ್ಟವರು ಇದ್ರೆ ನಮಗೆ ಕೊಡೋದ್ರಲ್ಲಿ ಏನು ಆಶ್ಚರ್ಯ ಆಗ್ಬೋದು. ಎಲ್ಲರಿಗೂ ಹೇಳ್ತಾರೆ. ಕೊನೆಗೆ ಎಷ್ಟರವರಿಗೆ ಅಂದ್ರೆ ವಿಜಯೇಂದ್ರರ ಮೇಲೆ, ವಾಜರಾಜರ ಮೇಲೆ, ಎಲ್ಲರ ಮೇಲೆ. ಅವರು ಪಾಪ ಭೇದವೇ ಇಲ್ಲ, ಎಲ್ಲರ ಮೇಲೂ ಹೇಳ್ತಾರೆ. ಕೊನೆಗೆ ಅವರು ಇಂಥವ್ರು ಅಂಥವ್ರು ಅಂತ ಕ್ಯಾರೆಕ್ಟರ್ ಮೇಲೆ ಕಲ್ಲು ಹಾಕ್ತಾ ಹೋಗ್ತಾರೆ. ಜನರ ತಲೆಯಲ್ಲಿ ಸಜ್ಜನರನ್ನ ತೆಗೀಲಿಕ್ಕೆ ಏನೇನು ಕಲ್ಲು ಹಾಕ್ಬೇಕು ಎಲ್ಲ ಪ್ರಯತ್ನ ಮಾಡ್ತಾರೆ. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇಂಥವರೇ ಸಿಗ್ತಾ ಇರ್ತಾರೆ. ಸಾಧನೆ ಆಗ್ಬೇಕಾ ಕಿವಿಯಿಂದ ಕೇಳಬೇಡಿ, ಅವ್ರನ್ನ ಕಂಡು ಕೂಡಲೇ ಅದೃಶ್ಯ ಆಗ್ಬಿಡಿ ಸಾಕು. ಅವ್ರ ರಕ್ಷಣೆ ಗೊತ್ತಾಗುತ್ತಲ್ಲ, ಇಂಥವ್ರಂತೂ ಗೊತ್ತಾಗುತ್ತಲ್ಲ, ಒಂದ್ಸಲ ಪರಿಚಯ ಆಗುತ್ತಲ್ಲ, ಅವ್ರನ್ನ ದೂರ ಇದ್ಬಿಡಿ, ಬಹಳ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೊನೆಗೆ ಹೇಳ್ತಾರೆ, ದೋಷೇತಾಪಿ ಮದೀಯಾವ ಭಾರ್ಯೈವ ಧರಣಿ ಸುರೈಹಿ ಶ್ಲಾಘ್ಯತೆ ಗುಣದುಃಖೈರುಹಿ ಕಂಟಕೇತಾಪಿ ಕೇತಕಿ. ಅಯ್ಯ, ಒಂದು ವೇಳೆ ನನ್ನ ಮಾತಿನಲ್ಲಿ ಏನೇ ದೋಷ ಇದ್ದರೂ ಕೂಡ ಜ್ಞಾನಿಗಳಾದವರು ಸಜ್ಜನರಾದವರು ಸ್ವೀಕಾರ ಮಾಡಿ ಏನು ಮಾಡ್ತಾರೆ? ಕ್ಯಾದಿಗೆ ಸುತ್ತ ಮುಳ್ಳೇ ಇರುತ್ತೆ, ಹೌದಾ? ಆ ಮುಳ್ಳು ಚುಚ್ಚದೆ ಹೂ ಮುಡ್ದವ್ರು ಯಾರಾದ್ರೂ ಇದ್ದಾರ? ಕ್ಯಾದಿಗೆ ಹೂ ತಂದ ಮೇಲೆ, ಬಿಡಿಸಿಕೊಟ್ಟ ಮೇಲಲ್ಲ, ತಂದ ಮೇಲೆ ಬಿಡಿಸಲಿಕ್ಕೆ ಮುಳ್ಳು ಚುಚ್ಚದೆ ಮಾಡೋರು ಇದ್ದಾರ? ಸುರಾಗ್ ಚುಚ್ಚಲೇಬೇಕರು. ರೋಜಾ ಹೂ ತಂದರೆ ಅದರದಾರು ಚುಚ್ಚುತ್ತಲೇಬೇಕು. ಯಾಕೆ ಅಂದ್ರೆ, ಅಯ್ಯೋ ಮುಳ್ಳಿದೆಲ್ಲಾದ್ರೂ ಯಾರು ಬಿಡ್ತಾರ? ಆ ಸುಗಂಧ ಅಂತಹದ್ದು ಎಲ್ಲರೂ ಮಾರು ಹೋಗ್ತಾರೆ. ಹಾಗೆ ನನ್ನ ಗ್ರಂಥದಲ್ಲಿ ದೋಷ ಇಲ್ಲ, ಇದೆ ಅಂತ ಅನಿಸಿದರೆ, ನನಗಿಂತ ದೊಡ್ಡವರು ಇದ್ರೆ ಅವರು ಈ ದೋಷವನ್ನು ಕಂಡರೆ ಅದು ಬಿಟ್ಟು ಬರೇ ಗುಣವನ್ನು ಮಾತ್ರ ಗ್ರಹಣ ಮಾಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇತಿ ಶ್ರೀಮದ್ ಅವಧೂತ ಶಿರೋಮಣಿ ವಿಷ್ಣುತೀರ್ಥ ವಿರಚಿತ ಅಧ್ಯಾತ್ಮ ರಥರಂಜನಿ ಸಮಾಪ್ತ. ಶ್ರೀಕೃಷ್ಣ ಇಷ್ಟು ಹೇಳಿದ್ದೀರಾ, ಸಂತೋಷ ಆಯ್ತಾ? ನಿಜವಾಗ್ಲೂ ಸಂತೋಷ ಆಯ್ತಾ? ಅನುಷ್ಠಾನ ಮಾಡಬೇಕು ಅಂತ ಮಾಡ್ತೀರಾ? ಮಾಡಿದರೇನೆ ಅರಣ್ಯಕಾಚಾರ್ಯರ ಋಣ ಚೂರಾದು ತೀರಿಸಲಿಕ್ಕೆ ಸಾಧ್ಯ ಅಲ್ಲವ? ಹೊಸ ಜೀವನ
ಪ್ರವಚನದಲ್ಲಿ ಹೇಳೋ ಪದ್ಧತಿ ಯಾಕಿಲ್ಲ ಸರ್, ಇದು
ನಂಗೆ ಗೊತ್ತಿಲ್ಲ.